ಜಯತಿ ಹರೇರ ಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನಯನೋಸು ಶ್ರೀಪತಿರ್ಮಾನದೋ ನಃ ಜೇತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸುಭಕ್ತ ಹಾರ್ದೋಚ್ಛ ತಮೋ ನಿಹಂಸ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಹಾ ಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾ ಸುಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ 26th ಪದ್ಯ ತನಕ ಬೇಸಿಕಲಿ 22nd 23rd 24th 28th 26th ಪದ್ಯಗಳಲ್ಲಿ ಕಾನ್ಸೆಪ್ಟ್ ಆಫ್ ಪೂಜೆ ಅಂದ್ರೆ ಅನ್ವಯ ವ್ಯತಿರೇಕ ಒಟ್ಟಿಗೆ ಮಾಡೋದು ಸಮನ್ವಯ ಪೂಜೆ ಅಂತ ಆಗತ್ತೆ. ಸೊ ಈ ಸಮನ್ವಯ ಪೂಜೆಯನ್ನ ಮಾಡಬೇಕು. ಸಮನ್ವಯ ಪೂಜೆಯನ್ನ ಎಲ್ಲಿ ಮಾಡಬೇಕು ಅಂದ್ರೆ ಒಂದು ಹೇಳಿದ್ದಾರೆ ಬಾಹ್ಯ ಪ್ರತಿಮೆ ನಾವು ಪೂಜೆ ಮಾಡುವಂತ ನಮ್ಮ 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 ದೇವರ ಕೋಣೆಯಲ್ಲಿ ನಾವು ಪೂಜೆ ಮಾಡುವಾಗ ಅಥವಾ ಯಾರನ್ನಾರು ಮಾಡ್ತಾ ಇರೋವಾಗ ಏನಂತ ಅದನ್ನ ನೋಡಬೇಕು. ಎಲ್ಲ ಜಡ ಜಡವಾಗಿರುತ್ತೆ. ಆ ಜಡಗಳಲ್ಲಿ ಏನು ಚಿಂತನೆ ಮಾಡ್ಬೇಕು, ನಾವು ನೋಡಿಲ್ಲ, ನಮ್ಗೆ ದರ್ಶನ ಆಗಿಲ್ಲ, ದರ್ಶನ ಮಾಡಿದ್ದವರು ನಮ್ಗೆ ಹೇಳಿಕೊಟ್ಟ ರೀತಿಯಿಂದ ಇವಾಗ ಮಾಡೋದು. ಮಾಡ್ತಾ ಕೊನೆಯಲ್ಲಿ ಅದೇ ಆಗತ್ತೆ. ಹಾಗೆ ಮಾಡ್ತೀವೋ ಹಾಗೆ ನಮ್ಗೆ ಆಗತ್ತೆ. ಅದು ಅದು ಒಂದು ಮುಖ ಷೋಡಶೋಪಚಾರ ಪೂಜೆ ಮಾಡೋದು. ಇನ್ನೊಂದು, ಇದನ್ನೇ ನೀವು ಇಷ್ಟೇ ದೇವ್ರ ಮನೆಯಲ್ಲಿ ಮಾಡೋದು ಇಷ್ಟೇ ಅಂತ ತಿಳ್ಕೊಬೇಡಿ. ನೀವು ಇದನ್ನ ಎಲ್ಲಾ ಕಡೆನು ಇಟ್ಟುಕೊಳ್ಳಿ, ಎಲ್ಲಾ ಕಡೆನು ವ್ಯಾಪ್ತ ಚಿಂತನೆ ಅಂತ. ಆ ವ್ಯಾಪ್ತ ಚಿಂತನೆ ಮಾಡೋರು ದೇವತೆಗಳು, ನಾವೆಲ್ಲಿ ಅಂತ ಪ್ರತಿಕಾಲಂಬನವರು, ಅಪ್ರತಿಕಾಲಂಬನರು ದೇವತೆಗಳು ವ್ಯಾಪ್ತ ಚಿಂತನೆ ಮಾಡ್ತಾರ ನಮ್ಗೆ ಯಾಕೆ ಅಂದ್ರೆ ಏನ್ ವ್ಯತ್ಯಾಸ ಅಲ್ಲಿ ಇಲ್ಲಿ ಹೇಳಿದಾಗ ಅಮುಕ್ತ ಜೀವನ್ಮುಕ್ತರು ಏನು ಮಾಡ್ತಾರೆ ಅಂಬೋದು ನಮ್ಗೆ ಅದು ಸಾಧನೆ ಆಗತ್ತೆ. ಅವರು ನೋಡ್ತಾರೆ, ಅವರು ವ್ಯಾಪ್ತ ಚಿಂತನೆ ಅವ್ರದ್ದು ಹೇಗೆ ಅಂದ್ರೆ ಏನು ಇದರಲ್ಲಿ ದೇವರಿದ್ದಾನೆ ಇದರಲ್ಲಿ ದೇವರಿದ್ದಾನೆ ಅಂತಿಲ್ಲ. ಅವ್ರು ಅಲ್ಲಲ್ಲಿ ದೇವರು ಅಲ್ಲಲ್ಲೇ. ಆ ಪ್ರಹ್ಲಾದ ನನ್ನ ಕಥೆಯಲ್ಲಿ ಪ್ರಹ್ಲಾದ ಚರಿತೆ ಸೌಂತ ಸ್ಕಂಧದಲ್ಲಿ ಹೇಳುವಾಗ ಪ್ರಹ್ಲಾದ ಎಲ್ಲ ಕಡೆಯನ್ನು ನೋಡ್ತಾ ಇದ್ದ, ದೇವರನ್ನ ಎಲ್ಲಾ ಕಡೆಯನ್ನು ನೋಡ್ತಾ ಇದ್ದ, ಕಂಬದಲ್ಲಿನೂ ನೋಡಿದ. ಸೊ ಅವನು ವ್ಯಾಪ್ತ ಚಿಂತನೆ ಅವನಿಗೆ ಕಾಣಿಸ್ತಾ ಇತ್ತು. ನಮ್ಮಂತವ್ರಿಗೆ ಎಲ್ಲಿನೂ ಕಾಣಿಸೋದಿಲ್ಲ. ನಮ್ ಯಾಕೆ ಅಂದ್ರೆ ನಮ್ಗೆ ಇನ್ನು ಜ್ಞಾನ ಬಂದಿಲ್ಲ, ದೃಢ ಜ್ಞಾನ ಬಂದಿಲ್ಲ. ಆಮೇಲೆ ಅಪರೋಕ್ಷ ಇದು ಅನೇಕ ಭಕ್ತಿಯಲ್ಲಿ ಅನೇಕ ಮಜಲುಗಳು ಇರುವಾಗ ನಾವು ಬಂದು ನಮ್ದು ಸ್ಟೇಜ್ ಬಂದು ಅಪಕ್ವ ಭಕ್ತಿಯಲ್ಲೇ ನಾವು ಇದ್ದೀವಿ ಇವಾಗ. ಸೊ ಈ ಸ್ಟೇಜ್ ಅಲ್ಲಿ ಅವ್ರು ಹೇಳಿಕೊಟ್ಟದನ್ನ ನೆನಪು ಮಾಡಿಕೊಳ್ಳೋದು ನಮ್ಗೆ ವ್ಯಾಪ್ತ ಚಿಂತನೆ ಅಂದ್ರೆ ನಮ್ಮಲ್ಲಿ ಏನು ಅಂದ್ರೆ ಅದು ಉಪಾಸನೆನೂ ಆಗೋದಿಲ್ಲ. 24 hours ಅವನು ಪಾಸಿಬಲ್ ಅಲ್ಲ. ಒಂದು ದಿವಸದಲ್ಲಿ ಏನೋ ಒಂದು 10-15 ಯಾವಾಗ್ಲೂ ಒಮ್ಮೆ ಬರ್ತಾ ಹೋಗ್ತಾ ಇರತ್ತೆ. ಸೊ ನಮ್ದು ಅವ್ರು ಹೇಳಿಕೊಟ್ಟ ರೀತಿಯಿಂದ ಹಾಗೆ ನಾವು ಚಿಂತನೆ ಮಾಡಬೇಕು ಅಂಬುದು. ಇದು ಒಂದು ಪ್ರಸಿದ್ಧವಾಗಿರೋದು ನಾವು ಒಂದು ಇದು ವಿರಾಟ ಚಿಂತನೆ ಹೇಳುವಾಗ ಯಾವ ಯಾವ ಕಾರ್ಯ ಮಾಡಬೇಕಾದ್ರೂ ವಿರಾಟನನ್ನ ಚಿಂತನೆ ಮಾಡುವಂತ ಒಂದು ಕಡೆ ಬರುತ್ತೆ. ಇನ್ನೊಂದು ಕಡೆ ಯಾವ ಯಾವ ಕರ್ಮ ಮಾಡುವಾಗಲೂ ನೀವು ಚಕ್ರಾಬ್ಧ ಮಂಡಲ ಅಂತ ಚಕ್ರಾಬ್ಧ ಮಂಡಲ. ಸೊ ಎಲ್ಲ ಒಂದೇ ರೀತಿ ತಾನ ಡಿಫ್ರೆಂಟ್ ವೇಸ್ ಹೇಳಿದ್ದಾರೆ. ಇಲ್ಲಿ ದೇವರ ಸೃಷ್ಟಿ ಮುಂತಾದ ಚಿಂತನೆ ಅದು ಮಾಡುವಾಗ ಮೂರು ಲೋಕವನ್ನ ಇಟ್ಟುಕೊಂಡು ಸ್ನಾನ ಮಾಡುವಾಗ ಹೇಳ್ತೀರಿ, ಸ್ನಾನ ಮಾಡುವಾಗ ಅದೇ ಹೇಳುವಾಗ ಬರುತ್ತಲ್ಲ ಪುರುಷ ಸೂಕ್ತ ಗಂಡಸರನ್ನ ಹೇಳ್ತಾರೆ. ನೀವು ಬಂದು ಮಲ ಸ್ನಾನ ಇದೆಲ್ಲ ಮಲ ಸ್ನಾನ ಮೃತ್ತಿಕಾ ಸ್ನಾನ ಆಮೇಲೆ ಇದರಲ್ಲಿ ಬರುತ್ತೆ ಏನು ಚಕ್ರಾಬ್ಜ ಮಂಡಲದಲ್ಲಿ ಬರುವಂತಹ ವಲಯಗಳನ್ನ ಚಿಂತನೆ ಇಲ್ಲ. ಅಲ್ಲಿ ಪ್ರತಿಪಾದ್ಯನಾದಂತಹ ದೇವರ ಚಿಂತನೆ ಮಾಡ್ತಾ ಮಾತಾ 51 rupees 24 rupees ವಾಸುದೇವ ಇಲ್ಲಿ ಹೇಳುವಾಗ ವಾಸುದೇವ ದ್ವಾದಶಾಕ್ಷರ ಅಂತ ಹೇಳ್ತಾರೆ. ವಾಸುದೇವ ದ್ವಾದಶಾಕ್ಷರ ಆಮೇಲೆ ಅಷ್ಟಾಕ್ಷರ 6 ವಿಷ್ಣು 6 ಕೃಷ್ಣ ಇದು ಅಂತ ಹಾಗೆ ಸ್ನಾನ ಮಂತ್ರಗಳಲ್ಲಿ ಬರುತ್ತೆ. ಬೇಸಿಕಲಿ ಹೇಳೋದೇನು ನಿಮ್ಮ ಚಕ್ರಾಬ್ಜ ಮಂಡಲವೇ ಆಗುತ್ತೆ. ಚಕ್ರಾಬ್ಜ ಮಂಡಲ ಏನಾಗತ್ತೆ ಅದು ಬಂದು ನಿಮ್ಗೆ ಬೇಸಿಕಲಿ ದೇವರ ಆಧಾರವಾಗಿದ್ದಾನಂತ ವಿರಾಟ ಚಿಂತನೆ ಏನಾಗತ್ತೆ. ಸೊ ಒಂದೊಂದು ಕಡೆ ಒಂದೊಂದು ಮುಖದಿಂದ ತೋರಿಸಿದ್ದಾರೆ. ಸೊ ಆ ವಿರಾಟ ಚಿಂತನೆಯನ್ನ ಚಿಂತನೆ ಮಾಡುತ್ತಾ ಅವ್ರು ಸ್ನಾನ ಮಾಡುವಾಗ ಮೃತ್ತಿಕಾ ಸ್ನಾನ ಆಮೇಲೆ ಪ್ರೋಕ್ಷಣ ಅಂತ ಆಗುತ್ತೆ. ಪ್ರೋಕ್ಷಣದಲ್ಲಿ ದೇವತೆಗಳನ್ನೆಲ್ಲ ಅನುಸಂಧಾನ ಮಾಡ್ತಾರೆ. ಅದು ಆದ್ಮೇಲೆ ಎಲ್ರು ನಾವು ಕೇಳಿದೀವಿ ರೀ ನಾವು ಅಭಿಷೇಕ ಆಗುವಾಗ ಪುರುಷ ಸೂಕ್ತದಿಂದಲೇ ಹೇಳ್ತಾರೆ, ಪುರುಷ ಸೂಕ್ತ ಹೇಳ್ಬೇಕು ನಮ್ಮಲ್ಲಿ ಇರುವಂತ ದೇವರಿಗೆ ಅಭಿಷೇಕ ಸ್ನಾನ ಮಾಡೋದು ನಮ್ಮಲ್ಲಿ ಇರುವಂತ ದೇವತೆ ದೇವರನ್ನ ಬಿಂಬನಿಗೆ ಅಭಿಷೇಕ ಅಂಬೋ ಚಿಂತನೆ ಅಂತ ಪುರುಷ ಸೂಕ್ತ ಅದೇ ಹೇಳುತ್ತೆ. ಅದನ್ನ ಇಟ್ಕೊಳ್ತಾರೆ. ನಾವು ಪುರುಷ ಸೂಕ್ತ ಎಲ್ಲ ಹೇಳ್ಬೇಕು ಅದೆಲ್ಲ ಒಂದು ಇಲ್ಲ ನಮ್ಗೆ, ಬೇಕಂದ್ರೆ ಭಾಗವತದಿಂದ ಹೇಳ್ಬೋದು. ದ ಬೆಸ್ಟ್ ಅಂಡ್ ಈಸಿಯಸ್ಟ್ ಇಸ್ ಏನಂದ್ರೆ ಅಲ್ಲಿ ಇರುವಂತ ಈ ಚಿಂತನೆ ಸಾಮಾನ್ಯ ಇಲ್ಲಿ ಬೇಸಿಕಲಿ ಎಲ್ಲ ಚಿಂತನೆಯನ್ನು ಇಟ್ ಬಾಯಿಲ್ಸ್ ಡೌನ್ ಟು ಅನ್ವಯ ವ್ಯತಿರೇಕ. ಅನ್ವಯ ಅಂದರೆ ದೇವರಲ್ಲಿ ಸ್ವಗತ ಭೇದ ಇಲ್ಲ, ಭೇದ ಇಲ್ಲ, ಅಭೇದ ಚಿಂತನೆಯನ್ನೇ ಅನ್ವಯ ಅಂತ ಹೇಳ್ತೀವಿ. ವ್ಯತಿರೇಕ ಅಂದ್ರೆ ಏನು? ವ್ಯತಿರೇಕ ಅಂದ್ರೆ ಭೇದವನ್ನ ನೋಡೋದು. ಭೇದವನ್ನ ಹೇಗೆ ನೋಡೋದು? ಪಂಚಭೇದ ತಾರತಮ್ಯ ಅಂತ ಹೇಳ್ತೀವಿ. ಸೊ ಪಂಚಭೇದ ತಾರತಮ್ಯ. ಸೊ ಒಟ್ಟಿಗೆ ಏನಾಯ್ತು ಇವಾಗ, ದೇವರಲ್ಲಿ ಸ್ವಗತ ಅವನ ದೇವರ ಕ್ರಿಯಾ ಗುಣ ನಾಮ ರೂಪ ಇದರಲ್ಲಿ ಭೇದ ಇಲ್ಲ. ಅವನು ಒಬ್ಬನೇ, ಏಕೋ ದೇವ, ಅವನು ಒಬ್ಬನೇ ಅಂಬೋ ಚಿಂತನೆ. ಉಳಿದದಲ್ಲಿ ಏನು? ಉಳಿದದಲ್ಲ ಬೇರೆ ಅಂಬೋ ಅನ್ಯ, ದೇವರು ಅನ್ಯ, ಎಲ್ಲದಕ್ಕಿನ ವಿಲಕ್ಷಣವಾಗಿದೆ. ಉಳಿದದ್ದು ಏನಿದೆ? ಒಂದು ಜಡ ಇದೆ, ಒಂದು ಜೀವಗಳ ಇದೆ. ಜೀವದಲ್ಲಿ ಆ ಭೇದವನ್ನ ನೋಡೋದು, ಜಡಗಳ ಜೀವರಲ್ಲಿ ತಾರತಮ್ಯವನ್ನ ನೋಡೋದು, ಭೇದಗಳಲ್ಲಿ ಜಡಗಳಲ್ಲಿ ಅವ್ರ ಅಧೀನವಾಗಿದ್ದು ನಮ್ಗೆ ಸಾಧನೆಗೆ ಉಪಕಾರ ಆಗೋದು ಜಡ ಆಗತ್ತೆ. ಸೊ ಹೀಗೆ ಪಂಚಭೇದ ತಾರತಮ್ಯ, ದೇವರಲ್ಲಿ ಸ್ವಗತ ಭೇದ ಇಲ್ಲ, ಈ ಚಿಂತನೆಯನ್ನು ಇಟ್ಟುಕೊಳ್ಳೋದೇ ಪೂಜೆ ಆಗತ್ತ. ಇದು ಎಲ್ಲವೂ ಎಲ್ಲಿ ಅನ್ವಯ ಮಾಡ್ತೀವಿ? ಎಲ್ಲದನ್ನ ಭೇದ ಇಲ್ಲ, ದೇವರಲ್ಲಿ ಭೇದ ಇಲ್ಲ, ಉಳಿದದಲ್ಲಿ ಭೇದ ಇದೆ, ತಾರತಮ್ಯ ಪಂಚಭೇದ ಇದೆ ಅಂಬೋದು ಎಲ್ಲಿ ಚಿಂತನೆ? ನನ್ನ ಬಿಂಬದಿಂದ ಶುರು ಮಾಡಬೇಕು. ಸೊ ನನ್ನ ಬಿಂಬ ಯಾವ ಯಾಕೆ ಇದು ಬಿಂಬ ಬಿಂಬ ಅಂತರ್ಯಾಮಿ ಯಾಕೆ ಇಷ್ಟು ನಾವು ಹೇಳ್ತೀವಿ ಅಂದ್ರೆ, ದ ಅಂತರ್ಯಾಮಿ ರೂಪ ಆರ್ ಬಿಂಬ ಅಂಬೋನು ತನ್ ನಮಗೆ ಯಾವಾಗಲೂ ನಮ್ಮ ಜೊತೆಯಲ್ಲಿ ನಮಗೆ ಅಂತ ಮೀಸಲಿಟ್ಟ ರೂಪ. ನಮಗೆ ಯುನೀಕ್, ನಾವು ನಮಗೆ ಅಂತೂ ಒಂದು ಇಟ್ ಇಸ್ ಎಕ್ಸ್ಕ್ಲೂಸಿವ್, ಯಾರಿಗೇನೆ ಇಲ್ಲ. ನನ್ನ ಬಿಂಬನ ಕಾರ್ಯ, ನಮ್ಮ ಹೆಸರು ವಡ ಎಲ್ಲ ನನಗೆ ಸಂಬಂಧ. ಇಟ್ ಇಸ್ ಮೈ ಓನ್, ಮೈ ಓನ್, ನನ್ನನ್ನು ಬಿಟ್ಟು ಅಗಲದೇ ಇರುವಂತ ಯಾವಾಗಲೂ ಇರುವಂತದ್ದು. ಅದನ್ನ ತಿಳ್ಕೋಬೇಕು. ಅದು ಹೇಗಿದೆ ಫಸ್ಟ್ ನನ್ನ ನಮ್ದು ನಮ್ಗೆ ಉಪಕಾರ. ಭಕ್ತಿ ಅಂದ್ರೇನೆ ಭಗವಂತನ ಉಪಕಾರದ ಸ್ಮರಣೆನೇ ಭಕ್ತಿ, ಬೇರೆ ಏನಿಲ್ಲ. ಸ್ಮರಣೆ ಮಾಡುವಾಗ ಜ್ಞಾನದಿಂದ ಹೇಗೆ ತಿಳ್ಕೋಬೇಕು ಅಂದ್ರೆ ಸರಿಯಾಗಿ ತಿಳ್ಕೋಬೇಕು. ಯಾರು? ನನ್ನ ಜೊತೆಯಲ್ಲಿ ಯಾವಾಗಲೂ ಇರುವಂತ ಇವನನ್ನ ತಿಳ್ಕೋಬೇಕು. ಅದಕ್ಕೆ ಪೂಜೆ ಅಂದ್ರೆ ಅವನಿಗೆ ತಾನೆ ಎಲ್ಲ ಪೂಜೆ, ಅವನಿಗೆ ಹೇಗಿದ್ದಾನೆ ಗೊತ್ತಿಲ್ಲ. ಆದ ಕಾರಣದಿಂದ ಇತರ ನಮ್ಗೆ ಅನೇಕ ಅವತಾರಗಳಾಗಲಿ, ಅನೇಕ ಕಾರ್ಯ ಆಗಲಿ, ಕಣ್ಣಿಗೆ ನಮ್ಮ ಮುಂದೆ ಏನೇನು ಚರಾಚರ ಪ್ರಪಂಚದಲ್ಲಿ ಏನೇನಾಗತ್ತೋ ಅಲ್ಲೆಲ್ಲ ಇರುವನು ಅಂತ ಆಗುತ್ತೆ. ಸೊ ಹೀಗೆ ಅಂತರ್ಯಾಮಿಯ ಚಿಂತನೆಯಿಂದಲೇ ಮಾಡಬೇಕು. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತಾನೆ ಒಂದು ಕೊಟ್ಟಿದ್ದಾರೆ. ಸೊ ಹೀಗೆ ಅಂತರ್ಯಾಮಿಯ ಚಿಂತನೆಯಿಂದ ಮಾಡಬೇಕು. ಸೊ ಇದನ್ನ ಇಲ್ಲಿ ಈ ಒಂದು ಯುತ್ತು ಒಂದು ನಾವು ದೇವರ ಪೂಜೆ ಬಾಹ್ಯ ಪೂಜೆ ಬಗ್ಗೆ ತಿಳ್ಕೊಂಡಿವಿ. ಒಂದು ಫಸ್ಟ್ ನಾವು ಸ್ನಾನ ಮಾಡುವಾಗ ನಮ್ಮ ಒಳಗೆ ಇರುವಂತದ್ದು ತಿಳ್ಕೊಂಡಿವಿ. ಆಮೇಲೆ ಸ್ನಾನ ಆದ ಮೇಲೆ ದೇವರ ಪೂಜೆ ಮಾಡುವಾಗ, ತುಳಸಿ ಪೂಜೆ ಮಾಡುವಾಗ ಅಲ್ಲಿ ಹೇಗೆ ಪೂಜೆ ಮಾಡೋದು ಅಂತ ತಿಳ್ಕೊಂಡಿವಿ. ಇದಾದ ಮೇಲೆ ನಮ್ಮಲ್ಲಿ ಏನು ಇನ್ನೊಂದರ ನೆಕ್ಸ್ಟ್ ಅತಿಥಿ ಸತ್ಕಾರ, ಅತಿಥಿಗಳೇ ಅತಿಥಿ ದೇವೋ ಭವ ಅಂತ ಬರುತ್ತೆ. ಅದು ಬಿಡಿ, ಅತಿಥಿ ಬೇಗ ಮಾತೃದೇವ ಭವ, ಪಿತೃದೇವ ಭವ, ಆಚಾರ್ಯ ದೇವ ಭವ, ಅತಿಥಿ ಅಂತ ಬರುತ್ತೆ. ಸೊ ಇವ್ರಿಗೆಲ್ಲ ಮಾಡಬೇಕು ಅಂತ ಇದೆ ನಮ್ಮಲ್ಲಿ. ಇವರು ನಮ್ ಕಣ್ಣು ಮುಂದೆ ಈ ಕಾಲದಲ್ಲಿ ಮಾತೃ ಇಲ್ಲ, ಪಿತೃನೂ ಇಲ್ಲ, ಗುರುನೂ ಇಲ್ಲ, ಅತಿಥಿನೂ ಇಲ್ಲ, ಏನು ಇಲ್ಲ, ಏನ್ ಮಾಡೋದು ಅಂತ ಬಂದಾಗ ಅದಕ್ಕೆ ಪೂಜೆ ಕ್ರಮದಲ್ಲಿ ಕೊನೆಯಲ್ಲಿ ನಮ್ಗೆ ಬರುವಾಗ ಆ ಕಮಲನಾಭಾದಿಗಳ ದಾಸರೇ ಹೇಳಿದ್ದಾರೆ, ಎಲ್ಲರಿಗೇನು ವೈಷ್ಣವರಿಗೆ ನಮಸ್ಕಾರ. ಸೊ ಮನಸ್ಸಿನಿಂದ ಭಾವನೆ ಇಟ್ಟುಕೊಂಡು ನಾವ್ ಏನ್ ಮಾಡ್ತೀವಿ, ಒಂದು ರಾಯರು ಅಂತ ತಗೊಳ್ಳೋದು, ಯಾರು ಜನರಲ್ ಆಗಿ ಅಕ್ರಾಸ್ ದ ಬೋರ್ಡ್ ತಗೊಳ್ಳೋದು ರಾಯರು. ರಾಯ ಕೊನೆಯಲ್ಲಿ ರಾಯರಿಗೆ ನಮಸ್ಕಾರ, ಅದರ ಹಸ್ತೋದ ಕೊಡೋದು, ಯತಿ ಅಷ್ಟೇ ಜಲಂ ದದ್ಯಾತ್ ಬೈಷ್ಠಂ ದದ್ಯಾತ್ ಜಲಂ ಸಾಗರೋಪಮ್ ಅಂತ ಅಲ್ಲಿ ಹೇಳಿ ಯತಿಗಳಿಗೆ ಕೊಡು. ಅಯ್ಯೋ ಹೆಂಗಸರು ನಾವು ಕೊಡ್ಬೋದಾ ಅಂದ್ರೆ, ಎಲ್ಲಿ ನಮ್ಗೆ ತೊಂದರೆ ಬರುತ್ತಂದ್ರೆ, ಯತಿ ಅಂದ್ರೆ ಸನ್ಯಾಸಿ ಅಂತ ತಿಳ್ಕೊಂಡ್ರೆ ನಾವು ತಿಳ್ಕೊಳ್ಳುವ ರೀತಿ ಹೇಗಿದೆ ಅಂದ್ರೆ, ಪೀಠಾಧಿಪತಿಗಳು ಬರ್ತಾರಲ್ಲ ಅವರೇ ಅಂತ ನಾವು ತಿಳ್ಕೊಳ್ತೀವಿ. ಹಾಗಲ್ಲ, ಸನ್ಯಾಸಿ ಯತಿಗಳು ಅಂದ್ರೆ ಯತಿ ಆಶ್ರಮಕ್ಕೆ ಹೋದವರಿಗೆ ಯಾರು ಬೇಕಾರ ಆ ನಾಲ್ಕನೇದು ಎಲ್ಲವನ್ನೂ ಬಿಟ್ಟು ಹೋಗೋದು ಅಂತ ಒಂದು ವರ್ಷ ಬಿಡಿ ಸನ್ಯಾಸಿಗಳು ಅಂತ ಇವಾಗ ಕರೀತಾರೆ. ಬಿಡಿ ಸನ್ಯಾಸಿಗಳು ಆ ಒಂದಾನೊಂದು ಕಾಲದಲ್ಲಿ ನಾವು ಭಾರತ ಮಹಾಭಾರತದಲ್ಲೇ ನೋಡಿದೀವಿ. ಧರ್ಮರಾಜನ್ ಜೊತೆಲಿ ಎಷ್ಟು 10,000 ಹೋದರು, ಇಷ್ಟು ಜನ ಹೋದರು, ಋಷಿ ಮುನಿಗಳು ಯತಿಗಳು ಹೋದ್ರು ಅಂತ. ಸೊ ಅಷ್ಟು ಜನ, ಸೊ ಯತಿಗಳು ಎಂಬುವರು ಆ ಒಂದು ಆಶ್ರಮದ ನಿಯಮ ಎಲ್ಲವನ್ನೂ ತೊರೆದು ದೇವರಲ್ಲಿ ಭಕ್ತಿ ಇಟ್ಟವರು. ಅವ್ರಿಗೆ ಊಟ ಅನ್ನ ವ್ಯವಸ್ಥೆ ಹೇಗೆ ಅಂದ್ರೆ, ಆ ಕಾಲದಲ್ಲಿ ಅವರು ಮನೆ ಮನೆಗೆ ಹೋಗೋ ಒಂದು ಕ್ರಮವಾಗ 5 ಮನೆ 1 ಮನೆ 3 ಏನೋ ಇಟ್ಕೊಳ್ಳೋರು. ಅವ್ರಿಗೆ ಆ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಆ ಕಾಲದಲ್ಲಿ ಆ ಅಡಿಗೆ ಮಾಡೋರು ಆ ನಿಯಮಗಳು ಎಲ್ಲವೂ ಅವ್ರಿಗೆ ಇತ್ತು, ಆ ಮನೆಗಳು ಇತ್ತು ಒಂದಾನಂದ ಕಾಲದಲ್ಲಿ. ಸೊ ಆ ಮನೆಗಳ ವೈಶ್ಯದೇವರೇ ಮಾಡದೇ ಇರೋ ಮನೆಯಲ್ಲಿ ಹೋಗಿ ಅವ್ರು ಹೋಗಿ ಕೇಳೋದಿಲ್ಲ, ಅಲ್ಲಿ ಆ ಕಾಲದಲ್ಲಿ ಬ್ರಾಹ್ಮಣರು ಮಾಡ್ತಾ ಇದ್ದು. ಸೊ ಇವರು ಅಂತ ಮನೆಗಳಿಗೆ ದೇವರನ್ನ ಪ್ರೇರಣೆಯಿಂದ ಅಂತ ಮನೆಗಳಿಗೆ ಹೋಗಿ ಅದನ್ನ ತಕೊಂಡು ಅವರು ಸ್ವೀಕಾರ. ಸೊ ಅದು ಯಾರು ಕೊಡ್ತಾ ಇದ್ರು ಅಂದ್ರೆ, ಹೆಂಗಸರು ಕೊಡ್ತಾ ಇದ್ರು. ಎಲ್ಲರಿಗೇನು ಅನ್ನ ಹಾಕಿದ ಮೇಲೆ ಒಂದು ತುತ್ತನ್ನು ಇಟ್ಟು ಬಿಟ್ಟು ಆಮೇಲೆ ತನ್ ಕೂಡೋದು, ಆಮೇಲೆ ಅವ್ರು ಯತಿ ಅವ್ರು ಯಾರು ಬರ್ತಾ ಯಾವಾಗ ಬರ್ತಾ ಅದನ್ನ ಕೊಡೋದು. ಅದಕ್ಕೆ ಕರಭಾಜನರು ಅಂತವ್ರು. ಕರಭಾಜನರು ತಮ್ಮ ಕೈಯಲ್ಲಿ, ಅವ್ರ ಅಡಿಗೆ ವ್ಯವಸ್ಥೆ ಇಲ್ಲ, ಕೈಯಲ್ಲಿ ತಗೊಳ್ಳೋರು ಕರಭಾಜನರು. ಕೈಯಲ್ಲಿ ತಕ್ಕೊಂಡು ಊಟ ಮಾಡೋ ಆ ಕಾಲದಲ್ಲಿ ತುಂಬಾ ಕೃತ ಯುಗದಲ್ಲಿ ತ್ರೇತಾಯುಗದ ಇಲ್ಲಿ ಅನೇಕ ಇತ್ತು. ಇವಾಗ ಅದೆಲ್ಲ ನಮ್ಗೆ ಕೇಳಿದ್ದು ಇಲ್ಲ ನಾವು. ಸೊ ಹೀಗೆ ನಾವು ಮಾಡ್ತೀವಿ ಕೊನೆಯಲ್ಲಿ. ಸೊ ಇವಾಗ ಏನ್ ಮಾಡೋದು ಅಂದ್ರೆ, ಒಂದು ತುತ್ತು ಒಂದು ಒಂದು ಉದರಿ ನೀರು ಹಾಕೋದು ಹಸ್ತೋದಕ ಅಂತ, ಕೈಯಲ್ಲಿ ಕೊಡೋದು ಹಸ್ತೋದು ಒಂದು ನೀರು ಹಾಕೋದು, ಹೀಗೆ ನಾವು ನಿಯಮ ಮಾಡಿದ್ದೀವಿ. ಸೊ ಇವಾಗ ಸೊ ನೆಕ್ಸ್ಟ್ ಬರೋದೇನು, ನಮ್ಮಲ್ಲಿ ಪೂಜೆ ಆಯ್ತು, ದೇವರಲ್ಲಿ ಪೂಜೆ ಆಯ್ತು, ಇನ್ನೊಂದು ಅತಿಥಿಗಳಲ್ಲಿ ಗುರು ತಾಯಿ ತಂದೆ ಗುರು ಅತಿಥಿ ಇವ್ರು ಯಾರು ಬೇಕಾದ್ರೆ ನೀವು ಇದನ್ನ ಹೇಗೆ ಪೂಜೆ ಮಾಡೋದು, ಯಾಕೆ ಪೂಜೆ ಮಾಡಬೇಕು ಎಂಬುದು ಒಂದು ಕ್ವಶನ್ ಬರುತ್ತೆ. ಸೊ ಅದಕ್ಕೆ ನಾವು ಇವರನ್ನ ಅತಿಥಿ ಮುಂತಾದವರನ್ನಲ್ಲಿ ಗುರುಗಳನ್ನ ನೋಡ್ತೀವಿ. ಮಾತಾ ಹ್ಯಾ ಗುರು ಅಂದ್ರೆ ಮಾತಾ ನಮ್ಗೆ ಗೊತ್ತು, ಮಾತ ಹೇಳ್ಕೊಟ್ಟದ್ದೇ, ತಂದೆಯನ್ನ ಪರಿಚಯ ಮಾಡಿಸಿದ್ದೇ ಮಾತನ ಗುರು. ತಂದೆ ಹೇಗೆ ಅಂದ್ರೆ, ಆ ಕಾಲದಲ್ಲಿ ತಂದೆ ಹೇಗೆ ಅಂದ್ರೆ ಎಲ್ಲ ರೀತಿಯಿಂದಲೂ ಪಾತೀತಿ ಪಿತಾ ಅಂತ ಎಲ್ಲ ರೀತಿಯಿಂದ ನೋಡ್ಕೊಂಡ. ನಮ್ಮ ತಂದೆ ತಾಯಿ ನಮ್ಗೆ ಹಾಗೆ ನೋಡ್ಕೊಂಡಿಲ್ಲವೇ ಅಂದ್ರೆ, ತಾಯಿ ನಮ್ಗೆ ಹೇಳಿಕೊಟ್ಟಿದ್ದಾಳೆ ಹೇಗೆ ಮಾಡೋದು, ಡೂಸ್ ಅಂಡ್ ಡೋನ್ಸ್ ಅದು ಹೇಳ್ಕೊಟ್ಟಿದ್ದೇವೆ. ತಂದೆ ನಮ್ಗೆ ತಾಯಿಯೋಗ್ಯವಾಗಿ ಲೌಕಿಕ ವಿದ್ಯೆ ಏನಾರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಭಯ ಪರಿಹಾರ ಮಾಡಿದ್ದಾರೆ, ಇಷ್ಟು ಮಾಡಿದ್ದಾರೆ, ನಮ್ಗೆ ಮೋರ್ ದನ್ ದನ್ ನಮ್ಗೆ ಜನ್ಮವನ್ನ ಕೊಟ್ಟಿದ್ದಾರೆ. ಸೊ ಇವರು ಎಲ್ಲರೂ ನಮ್ಗೆ ಗುರುಸ್ಥಾನಿಯರೇ, ಒಂದು ಮುಖದಿಂದ ಇವರು ಗುರುಸ್ಥಾನಿಯರಾಗ್ತಾರೆ, ಆಮೇಲೆ ನಮ್ಮನ್ನು ಅಧ್ಯಯನ ಅಧ್ಯಾಪನೆ ಮಾಡುವಾಗ ನಮ್ಗೆ ಒಂದು ಗುರು ಅಂತ ಇರ್ತಾರೆ. ಸೊ ಇವರಲ್ಲಿ ಹೇಗೆ ಮಾಡಬೇಕು, ಹೇಗೆ ನೋಡಬೇಕು ಎಂಬುದಕ್ಕೆ ಗೀತೆಯಲ್ಲಿ ನಮ್ಗೆ ಆಧಾರ ಏನು ಅಂದ್ರೆ ಗೀತೆಯಲ್ಲಿ ತಕೊಂಡಿದೆ. ಸೊ ಗೀತೆಯಲ್ಲಿ ನಿಮ್ಮ ಹತ್ರ ಚಾರ್ಟ್ ಇದ್ರೆ ಆ ಚಾರ್ಟ್ ತಕೊಳ್ಳಿ. ಬೇಸಿಕಲಿ ಆ ಚಾರ್ಟ್ ನೋಡಿದ್ರೆ ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ವಿ ಡೋಂಟ್ ಇವನ್ ಹ್ಯಾವ್ ಟು ಗೋ ಇನ್ ಟು ಗೀತಾ. ದ ಓನ್ಲಿ ರೀಸನ್, ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ 1, 2, 3 ಶ್ಲೋಕಗಳು, 3 ಶ್ಲೋಕಗಳು ಬರುತ್ತೆ. ಇದಕ್ಕೆ ಇದನ್ನ ಎಸೆನ್ಸಿಸ್ ವಾಟ್ ಐ ಹ್ಯಾವ್ ಪುಟ್ ಇಟ್. ಸೊ ಈ ಎಸೆನ್ಸ್ ನ ಐ ಹ್ಯಾವ್ ನಾಟ್ ಪುಟ್ ಇಟ್. ಇದಕ್ಕೆ ಬೇಸಿಸ್ ಬಂದು ಬನ್ನಂಜಿ ಆಚಾರ್ಯರು. ಯಾಕೆ ಬನ್ನಂಜಿ ಆಚಾರ್ಯರು ಹೇಳ್ತೀನಿ. ಬನ್ನಂಜಿ ಆಚಾರ್ಯರು ಅವರು ಎಲ್ಲಾ ಕಾಮೆಂಟ್ರೀಸ್ ಎಲ್ಲಾ ಕಾಮೆಂಟ್ರೀಸ್ ಅಂದ್ರೆ ಅದ್ವೈತ ವಿಶಿಷ್ಟ ಅದ್ವೈತ ಭಾಸ್ಕರಾಚಾರ್ಯರು ಇನ್ನು ಯಾರ್ಯಾರೆಲ್ಲ ಬರೆದವ್ರು ಅವ್ರದೆಲ್ಲ ತಕ್ಕೊಂಡು ನಮ್ಮ ಮಧ್ಯಭಾಷೆಯನ್ನು ತಕ್ಕೊಂಡು ಆ ಮಧ್ಯಭಾಷೆಯಲ್ಲಿ ಮುಖ್ಯತಃ ಅವ್ರು ತಕೊಂಡದ್ದು ನರಹರಿ ತೀರ್ಥದ್ದು ತಗೊಂಡಿದ್ದಾರೆ. ಯಾಕೆ ನರಹರಿ ತೀರ್ಥದ್ದು ಅಂದ್ರೆ ಈ ಒಂದು ಎಲ್ಲ ಅದರ್ ಭಾಷ್ಯ ಎಲ್ಲ ನಮ್ಮಲ್ಲಿ ಇದೆ. ಈ ಒಂದು ಪದ್ಯಕ್ಕೆ ನನಗೆ ಉಳಿದದ್ದು ಗೊತ್ತಿಲ್ಲ, ಈ ಒಂದು ಪದ್ಯಕ್ಕೆ ನರಹರಿ ತೀರ್ಥರು ವ್ಯಾಖ್ಯಾನದಲ್ಲಿ ಕನೆಕ್ಷನ್ ಅಂಡ್ ಲಿಂಕ್ ಕೊಟ್ಟಿದ್ದಾರೆ. ಏನು ಲಿಂಕ್ ಕೊಟ್ಟಿದ್ದಾರೆ ಎಂಬುದು ಒಂದು ಮೇಲಿಂದ ಮೇಲೆ ನೋಡ್ಬಿಟ್ಟು ನಾವು ವಿಷಯಕ್ಕೆ ಬರೋಣ. ಇಲ್ಲಿ ನೋಡಿದ್ರೆ ಗೀತೆಯಲ್ಲಿ ಫಸ್ಟ್ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದ ಮೆಸೇಜ್ ಏನು, ಜೀವನ ಬಗ್ಗೆ. ಅವನು ಯಾಕೆ ಜೀವನ ಬಗ್ಗೆ ತಿಳ್ಕೊ, ಜೀವದ ಸ್ವರೂಪ ಬಗ್ಗೆ ತಿಳ್ಕೊ, ದೇವರ ಸ್ವರೂಪ ಬಗ್ಗೆ ತಿಳ್ಕೊ, ನೀನು ಜೀವ ಯಾರು, ನೀನು ಯಾರು ಅಂತ ತಿಳ್ಕೊ, ನಿನ್ನನ್ನು ನಿಯಮನ ಮಾಡುವಂತ ಅಂತರ್ಯಾಮಿಯನ್ನ ತಿಳ್ಕೊ ಅಂತ ಫಸ್ಟ್ ಅಧ್ಯಾಯದಲ್ಲಿ ಇಂಟ್ರೊಡಕ್ಷನ್ ಆಗಿದೆ. 2ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟು 3ನೇ ಅಧ್ಯಾಯದಲ್ಲಿ ಅದು ತಿಳ್ಕೊಳ್ಳಕ್ಕೆ ಏನ್ ಮಾಡ್ಬೇಕು, ಆ ಜ್ಞಾನ ಪಡೆಯಲಿಕ್ಕೆ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಕರ್ಮವನ್ನ ಮಾಡಬೇಕು. ನೀನು ಕರ್ಮದಲ್ಲಿ ಇರುವಂತಹ ಪ್ರಭೇದಗಳು, ಕರ್ಮವನ್ನ ಹೇಗೆ ಮಾಡಬೇಕು ಅಂಬೋದನ್ನ 3ನೇ ಅಧ್ಯಾಯದಲ್ಲಿ ಹೇಳಿ, 4th ಅಧ್ಯಾಯದಲ್ಲಿ ಆ ಕರ್ಮವನ್ನ ಇನ್ನೂ ವಿವರಣೆ ಅಂತ ಹೇಳೋದುಂಟು. ಇನ್ನೊಂದು ಆ ಕರ್ಮದಿಂದ ಬಂದ ಜ್ಞಾನ ಎಂತಾದ್ದು ಭಗವಂತನ ವಿಷಯವಾದ ಸ್ವರೂಪದ ವಿಜ್ಞಾನ, ಭಗವಂತನ ಜ್ಞಾನ ಎಂತಹದ್ದು ಅಂಬೋದನ್ನ ಒಟ್ಟುಕೊಳ್ಳಕ್ಕೆ ಅದಕ್ಕೆ ಜ್ಞಾನಯೋಗ ಅಂತಾನು ಇತ್ತೀಚೆಗೆ ಕರೀತಾರೆ. ಅದು ನಾಲ್ಕನೇದು. ಸೊ ಜ್ಞಾನಯೋಗವನ್ನ ಹೇಳಕ್ಕೆ ಹೊರಟ ಕೃಷ್ಣ ಏನ್ ಮಾಡ್ತಾನಂದ್ರೆ, ಫಸ್ಟ್ ಇನಿಷಿಯಲಿ ಅವನೊಂದು ಹದಿನಾಲ್ಕು ಶ್ಲೋಕಗಳಲ್ಲಿ ಫಸ್ಟ್ ದೇವರ ಮಹಿಮೆಯನ್ನ ಹೇಳ್ತಾನ. ಜ್ಞಾನಕ್ಕೇನು ದೇವರ ಮಹಿಮೆಗೆ ಏನು ಸಂಬಂಧ ಅಂದ್ರೆ, ಜ್ಞಾನ ಅಂದ್ರೆ ಏನು, ಅದಕ್ಕೆ ನಮ್ಗೆ ಸಂಬಂಧ ಅನ್ವಯ ವ್ಯತಿರೇಕ ಪೂಜೆ ಹೇಗ್ ಬರುತ್ತದೆ? ಜ್ಞಾನ ಹೇಳ್ಕೊಡ್ತಾನಂದ್ರೆ ಜ್ಞಾನ ಹೇಗ್ ಹೇಳ್ಕೊಡ್ತಾನ ದೇವ್ರು? ಜ್ಞಾನ ಸ್ವರೂಪನಾಗ ಅವನ ಒಳಗೆ ಇರಬೇಕು, ಜ್ಞಾನ ಸ್ವರೂಪನಾಗ ನಮ್ಮಲ್ಲಿ ಪ್ರವೇಶ ಆಗ್ಬೇಕು, ಗುರುವಿನಲ್ಲಿ ಪ್ರವೇಶ, ಶಿಷ್ಯನಲ್ಲಿ ಪ್ರವೇಶ ಆಗಿ ಆವಾಗ ಜ್ಞಾನ ಬರುತ್ತೆ ಅಂದ್ರೆ ಜ್ಞಾನ ಎಲ್ಲಿಂದ ಬರುತ್ತೆ? ಜ್ಞಾನ ಜಡ, ಅದು ಸ್ಫುರಣೆಯಾಗಿ ಬರಬೇಕು ಅಂದ್ರೆ ಅದು ದೇವರದೇ ಆಗಬೇಕು, ದೇವರ ರೂಪಗಳು ಅಭಿವ್ಯಕ್ತ ನಮ್ಮಲ್ಲಿ ಆದಾಗ ಅದು ಬರುತ್ತೆ. ಸೊ ಇದು ಅದಕ್ಕೆ ದೇವರ ಮಹಿಮೆ ಅಂತ ಹೇಳೋದು ಆಯ್ತು. ಜ್ಞಾನ ಅಂಬೋದು ಒಂದೇ ಆಗತ್ತೆ, ಒಂದೇ ಅಂದ್ರೆ ಜ್ಞಾನ ಸ್ವರೂಪನಾಗ ಅವನು ಒಳಗೆ ಆ ದೇವರ ರೂಪಗಳಲ್ಲಿ ಅಭೇದ ಒಳಗೆದ್ದು ಹೇಳ್ಕೊಡ್ತಾನೆ. ಜ್ಞಾನವನ್ನ ಹೇಳ್ಕೊಡೋವಾಗ ಇಲ್ಲಿ ನಮ್ಗೆ ಅನ್ವಯ ವ್ಯತಿರೇಕ ಎಲ್ಲಿ ಬರುತ್ತೆ ಅಂದ್ರೆ, ಜ್ಞಾನ ಇಲ್ಲಿ ಫಸ್ಟ್ ಶುರು ಆಗೋದು ಶ್ಲೋಕವೇ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಅಬ್ರವೀತ್ ಅಂದಿದೆ. ಏನಿದೆ ಅಂದ್ರೆ ಮೊಟ್ಟ ಮೊದಲು ಅವನು ಹೇಳೋದು ಕೃಷ್ಣ ಅರ್ಜುನನ್ಗೆ ಹೇಳ್ತಾ, ಅಪ್ಪ ನಾನು ಹಿಂದೆ ಹೇಳಿದ್ದೆ ಎಲ್ಲ ಯೋಗ ಅಂತ ಕರ್ಮ ಮಾಡಬೇಕು, ಜೀವ ಸ್ವರೂಪವನ್ನ ತಿಳ್ಕೋಬೇಕು, ಅದನ್ನ ನಿಯಮನವಂತ ಭಗವಂತನ ತಿಳ್ಕೋಬೇಕು, ಅದಕ್ಕೆ ನೀನು ಕರ್ಮಗಳನ್ನ ಆಚರಣೆ ಮಾಡಬೇಕು. ಇದು ಭಾಗವತದಲ್ಲಿನು ತುಂಬಾ ವಿಸ್ತಾರವಾಗಿ ಭಾಗವತದಲ್ಲಿ ಬರುತ್ತೆ ಕರ್ಮಗಳ. ಯಾಕೆಂದ್ರೆ ಫಸ್ಟ್ ನಾವು ಹಾಗೆ ತಾನೆ ಮಾಡ್ತೀವಿ, ನಾವು ಮಾಡೋದು ಹಾಗೆ ತಾನೆ ಇದೆ. ಏನ್ ಮಾಡ್ತೀವಿ, ಏನೋ ಒಳಗಿಂದ ದೇವರ ಕರುಣಾಮೂರ್ತಿಯಾಗ ಒಳಗೆ ನಿಂತಾಗೆ ನಮಗೆ ಆ ಒಂದು ಮಾಡಬೇಕು ಅಂಬುದು ಇಚ್ಛೆ ಬರುತ್ತೆ. ಇಚ್ಛೆ ಬರ್ಲಕ್ಕೆ ಹೊರಗಿಂದ ಯಾರೋ ಹೇಳ್ತಾರೆ, ನೀವು ಒಂದು ಆ ತೀರ್ಥ ನೀವು ಗಂಗಾ ತೀರಕ್ಕೆ ಹೋಗಿ, ಗಂಗಾ ಪ್ರಯಾಗ ಸಂಗಮಕ್ಕೆ ಹೋಗಿ, ಕಾವೇರಿಗೆ ಹೋಗಿ, ಗೋದಾವರಿಗೆ ಹೋಗಿ ಸ್ನಾನ ಮಾಡಿ, ಅಥವಾ ಅಲ್ಲಿ ಇರುವಂತಹ ವೆಂಕಟರಮಣನನ್ನ ಅಲ್ಲಿ ಇರುವಂತಹ ದೇವರನ್ನ ದರ್ಶನ ಮಾಡಿ ಎಲ್ಲಾ ಕಷ್ಟ ಪರಿಹಾರ ಆಗತ್ತ, ಇದೆಲ್ಲ ನಾವು ಕೇಳ್ತೀವಿ. ಸೊ ಆ ಸ್ಟೇಜ್ ಅಲ್ಲಿ ನಮ್ಗೆ ಏನು ಜ್ಞಾನ ಏನು ಇಲ್ಲ. ಬಟ್ ಅನ್ಲೈಕ್ ಅದರ್ಸ್ ನಮ್ಮಲ್ಲಿ ಓ ಅವ್ರ ಮಾತಲ್ಲಿ ವಿಶ್ವಾಸ ಬರುತ್ತೆ. ಯಾಕೆಂದ್ರೆ ಒಳಗೆ ಸಾಧನೆ ಮಾಡ್ಲಿಕ್ಕೆ ವಾಸುದೇವ ನಿಂತು ಬಿಟ್ಟಿದ್ದಾನೆ ಈ ಜನ್ಮದಲ್ಲಿ, ನಮ್ಗೆ ಪುರುಷ ರೂಪನಾಗ ಅವನು ನಿಂತು ಬಿಟ್ಟಿದ್ದಾನೆ. ಆವಾಗ ಆ ಹೇಳೋರು ಮಾತನ್ನ ನಾವು ಕೇಳಿ ಹೋಗ್ತೀವಿ. ಸೊ ಇವಾಗ ಮಾಡೋದು ಏನು ಇಲ್ಲ ನಮ್ಗೆ, ಜಸ್ಟ್ ಹೋಗ್ತೀವಿ. ಓ ನಮ್ಗೆ ಕಷ್ಟ ಬಂದಿದೆ, ಕಷ್ಟ ಪರಿಹಾರ ಆಗ್ಬೇಕು ಅಂತ ನಾವು ಹೋಗ್ತೀವಿ. ಹೋದಾಗ ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ, ತೀರ್ಥಕ್ಷೇತ್ರದಲ್ಲಿ ಸ್ನಾನ ಇದೆಲ್ಲ ಮಾಡ್ತೀವಿ. ಅಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ಅಲ್ಲಿ ದೇವರನ್ನು ನೋಡೋದು ಮುಖ್ಯ. ಇದನ್ನು ಇದು ತೀರ್ಥಕ್ಷೇತ್ರ ಹೋಗ್ತಾ ಅಲ್ಲಿ ಇರುವಂತ ಗುರು ಹಿರಿಯರು, ಅಲ್ಲಿ ಬಂದ ಸಂತರು, ಇವರ ವಾಕ್ಯಗಳು, ಅಲ್ಲಿ ಆಗುವಂತ ಪ್ರವಚನಗಳು ಇರ್ಬೋದು, ಅಥವಾ ಒಂದು ಹಾಡೇ ಇರ್ಬೋದು. ಲಾಸ್ಟ್ ಜನ್ಮದಲ್ಲಿ ನಾವು ಮಾಡಿದ ಸಾಧನೆ ಮೂಲಕ ಏನೋ ಒಂದು ತಿರುಪತಿ ದರ್ಶನಕ್ಕೆ ಕಿವಿಲಿ ನಿಂತಿರ್ತೀವಿ, ಆವಾಗ ಒಂದು ಹಾಡು ಕಿವಿಲಿ ಬೀಳುತ್ತೆ, ಅದರಿಂದ ಪ್ರಭಾವಿತರಾಗಬಹುದು. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಏನೋ ಮಾಡಿದ್ದೀವಿ, ಆ ಅರ್ಥಮೇ ಟಚ್ ಅವರ್ ಹಾರ್ಟ್, ಅಲ್ಲಿ ಇರುವಂತಹ ಪ್ರವಚನ ಇದು ಮಾಡಿದಾಗ ಮನಸ್ಸಲ್ಲಿ ಇನ್ನು ಆ ಒಂದು ವಿಶ್ವಾಸ ಧಾರ್ಢ್ಯ ಶ್ರದ್ಧೆ ಜಾಸ್ತಿ ಆಗತ್ತೆ, ಅಸ್ತಿಕ್ಕೆ ಬುದ್ಧಿ ಜಾಸ್ತಿ ಆಗತ್ತೆ ಅಷ್ಟೇ. ಆದಾಗ ತಿರ್ಗಾ ನೆಕ್ಸ್ಟ್ ಡೇ ಹೋಗಿ ಅಲ್ಲೇ ಕಪಿಲ ತೀರ್ಥದಲ್ಲಿ ಅಲ್ಲೇ ಏನೋ ಸ್ನಾನ ಮಾಡುವಾಗ ಸ್ವಲ್ಪ ಚೂರು ಜ್ಞಾನವೂ ಬರುತ್ತೆ. ಆ ಇವಾಗ ಫ್ರಮ್ ದ ಪ್ರೀವಿಯಸ್ ಸ್ಟೇಜ್ಗಿಂತ ಈ ಸ್ಟೇಜ್ಗೆ ನಮ್ಗೆ ಆಗತ್ತೆ. ಹೀಗೆ ಬರುತ್ತೆ ನಮ್ಗೆ ಒಂದು ಸ್ಟೆಪ್ ತಪ್ಪಾಗಿ ಬಂದು ಆ ಭಗವಂತನ ಕಥಾಶ್ರವಣ ಮಾಡಬೇಕು ಎಂಬ ಇಚ್ಛೆ ಬರುತ್ತೆ. ಏನ್ ನಾವು ಕೇಳ್ತೀವಲ್ಲ, ನಾವು ಪ್ರವಚನಕ್ಕೆ ಹೋಗ್ತೀವಿ, ನಾವು ಕೇಳ್ತೀವಿ. ಅದು ಒಂದು ಮುಖ ಆದ್ರೆ ಇನ್ನೊಂದು ಅದೇ ಪ್ರವಚನ ಇನ್ನೊಬ್ರು ಹ್ಯಾಕ್ ಕೇಳ್ತಾರಂದ್ರೆ ಕೇಳಬೇಕು ಅಂಬೋ ರತಿಯಲ್ಲಿ. ಏ ಅದು ಕೇಳಿದ್ರೆ ಸ್ವಾಮಿಗಳು ಪ್ರವಚನ ಮಾಡ್ತಾರೆ, ನಾವು ಕೇಳಿದ್ರೆ ನಮ್ಗೆ ವಿಷಯ ತಿಳಿಯುತ್ತೆ ಅಂತ ಒಂದು ಇನ್ನೊಂದು ನಮ್ಗೆ ಪುಣ್ಯ ಬರುತ್ತೆ. ಹೀಗೆ ಹೋಗ್ತೀವಿ. ನೆಕ್ಸ್ಟ್ ಸ್ಟೇಜ್ ಇಟ್ ಡಸ್ ನಾಟ್ ಮ್ಯಾಟರ್. ಅದು ನಮ್ಗೆ ಆ ಬೇಕು, ಆ ಪ್ರವಚನ ಬೇಕು, ಕೇಳಬೇಕು ಅಂತ ಒಂದು ಕಾತ್ ಆ ಒಂದು ರತಿ ನಮ್ಮಿಂದ ಕೇಳಬೇಕು ಅಂಬುದು ಒಳಗಿಂದ ಬರುವಂತ ಆ ಒಂದು ಇದನ್ನ ಹೋಗಿ ಕೇಳ್ತೀವಿ. ಅದು ಕೇಳ್ತಾ ನಮ್ಮ ಯಾಕೆಂದ್ರೆ ಆ ನಾಮ ಅವ್ರು ಹೇಳೋರು ಅವರು ದೇಹ ಅವ್ರು ಗುರು ಪರಂಪರಾ ಕ್ರಮ ಇರುತ್ತೆ, ಅದು ಇಟ್ಟುಕೊಂಡು ಹೇಳ್ತಾರ, ಅದರಿಂದ ನಮ್ಗೆ ಪ್ರಭಾವಿತರಾಗ್ತೀವಿ, ನಾವು ಕೇಳ್ತೀವಿ, ಆಮೇಲೆ ಜ್ಞಾನ ಹೀಗೆ ಎಲ್ಲ ಬರುತ್ತೆ. ಸೊ ಇದೆಲ್ಲ ಕೃಷ್ಣ ಹೇಳ್ತಾನೆ. ನೋಡಪ್ಪ, ಆ ಈ ಕರ್ಮಯೋಗ ಜ್ಞಾನ ಯೋಗವನ್ನ ಹಿಂದೆ ಹೇಳಿರುವಂತ ನಿವೃತ್ತ ಅಂದ್ರೆ ವಿ ರೀಚ್ ಅ ಸ್ಟೇಜ್ ವೇರ್ ವಿ ವಿಲ್ ಸ್ಟಾರ್ಟ್ ಡೂಯಿಂಗ್ ಕರ್ಮ ದೇವರ ಪ್ರೀತಿಯಾಗಲಿ. ಸ್ವಲ್ಪ ಜ್ಞಾನ ಬಂದಾಗ ಏನು ದೇವರ ಹತ್ರ ತಿರ್ಗಾ ಕೇಳೋದು, ಅವನಿಗೆ ಗೊತ್ತಿಲ್ಲವ ನಮ್ಮ ಕಷ್ಟ ಗೊತ್ತಿಲ್ಲವ ಅಂಬೋ ಒಂದು ಬರುತ್ತೆ. ಆಮೇಲೆ ದೇವರ ಪ್ರೀತಿಗಾಗಿ ಹಗಲು ನಂದ ದೀಪ ಅದು ನೋಡಿದೀವಿ. ಪ್ರೀತಿಗಾಗಿ ಮಾಡ್ಲಕ್ ಶುರು ಮಾಡ್ತೀವಿ. ಸೊ ಹೀಗೆ ಮಾಡಿದ ಈ ಯೋಗವನ್ನ ಕೃಷ್ಣ ಹೇಳ್ತಾ ಇದ್ದ, ನಿವೃತ್ತ ಕರ್ಮದಿಂದ ಬರುವಂತದ್ದು ಆ ಜ್ಞಾನವನ್ನ ಹೇಳ್ತಾ ಇದ್ದಾನೆ. ಇದು ಹೇಗೆ ಗೊತ್ತಾಯ್ತು? ಇದಕ್ಕೆ ಒಂದು ಪರಂಪರೆ ಬೇಕಲ್ಲವ? ಯಾಕೆಂದ್ರೆ ಯಾವಾಗಲೂ ನಾವು ಯಾರತ್ರ ಪಾಠ ಅಂಬೋದು, ಪಾಠ ಅಧ್ಯಯನ ಅಧ್ಯಾಪನ ಅಂಬೋದು ತುಂಬಾ ವೆರಿ ಇಂಪಾರ್ಟೆಂಟ್. ಗುರುವಿನಿಂದಲೇ ಬರುತ್ತಾ ಅಂಬೋದು ಇಲ್ಲಿ ನಮ್ಗೆ ಸಮನ್ವಯ ಅನ್ವಯ ವ್ಯತಿರೇಕ ಹೇಗೆ ಅಂದ್ರೆ ಗುರುವಿನಿಂದ ನಮ್ಗೆ ಬರುತ್ತೆ ಅಂತ ತಿಳ್ಕೊಳ್ತೀವಿ. ಸೊ ಈ ಗುರುವಿನಿಂದ ಬರುತ್ತೆ ಅಂದ್ರೆ ಆ ಗುರು ಬಗ್ಗೆ ತಿಳ್ಕೋಬೇಕು. ನಾವು ಫಸ್ಟ್ ನಾವು ಈವನ್ ಲೌಕಿಕದ್ದನ್ನ ಹಾಗೆ ಮಾಡ್ತೀವಿ. ಒಂದು ಒಂದು ಸ್ಕೂಲ್ ಕಾಲೇಜಿಗೆ ಹೋಗುವಾಗ ವಿ ಡೂ ಅವರ್ ಓನ್ ರಿಸರ್ಚ್ ಮಾಡ್ತೀವಿ ಈ ಕಾಲದಲ್ಲಿ. ಹಾಗೇನೆ ಒಂದು ಗುರು ಹತ್ರ ಹೋಗಬೇಕು ಅಂದ್ರೆ ಆ ಗುರುಗೆ ಸರಿ ಫಸ್ಟ್ ಕಣ್ಣಿಗೆ ಕಾಣೋದು ಅವನು. ನಮ್ಮೂರ್ಲೆಸ್ ಯೂಶ್ಲಿ ಆ ಕಾಲದಲ್ಲಿ ಹಾಗೆ ಇತ್ತು. ಆ ಊರ್ಲಿ ಇರೋರು ಒಬ್ರು ಅವ್ರಿಗೆ ಆ ಕ್ಯಾರೆಕ್ಟರ್ ಮುಂತಾದ್ದೆಲ್ಲ ಚೆಂದಾಗಿದೆಯಾ, ಒಳ್ಳೆ ಮನುಷ್ಯನ, ಒಳ್ಳೆ ಒಳ್ಳೆ ರೀತಿಯಿಂದ ಇದ್ದಾನ, ಆಚಾರ ವಿಚಾರಗಳನ್ನು ಮಾಡ್ತಾ ಇದ್ದಾನ, ಅವನು ಚರ್ಯೆ ಹೇಗಿದೆ ಅಂತ ಹೇಳ್ಕೊಳ್ತೀವಿ. ಚರ್ಯೆಯಾಗಿ ಅಷ್ಟೇ ಸಾಧು, ಚರ್ಯೆ ಎಲ್ಲ ಚೆಂದಾಗಿದೆ, ಬಟ್ ಫಿಲಾಸಫಿ ಏನಲ್ಲ, ನಾನೇ ದೇವರು ಅಂತ ಹೇಳ್ತಾನೆ, ಅಲ್ಲಿ ಹೋಗಿ ಪ್ರಯೋಜನ. ಅದಕ್ಕೆ ಗುರು ಅವನಿಗೆ ಯಾರನ್ನಾರು ಗುರು ಅವನಿಗೆ ಸ್ವಯಂವಾಗಿ ದೇವರ ಮುಂದೆ ಕೂತಿದ್ದೆ ನನ್ಗೆ ಜ್ಞಾನ ಬಂತು ಹಾಗೆ ಇಲ್ಲವೇ ಇಲ್ಲ. ಜ್ಞಾನ ಒಂದು ಗುರುವಿನಿಂದಲೇ ಬರಬೇಕು. ಅದನ್ನೇ ಕೃಷ್ಣ ತೋರಿಸಿದ್ದು ಹಾಗೆ ತಾನೆ. ಒಳಗಿಂದ ಒಳಗೆ ಅರ್ಜುನ ಅಪರೋಕ್ಷ ಜ್ಞಾನಿ, ಇಂದ್ರಾಂಶಿ ಇದ್ರನು ಹೊರಗಿಂದ ಅವನು ಹೇಳಿಕೊಟ್ಟು ನಮ್ಗೆ ಆ ಒಂದು ಪದ್ಧತಿಯನ್ನು ತೋರಿಸಿಕೊಟ್ಟಿದ್ದಾನೆ. ಗುರುವಿನಿಂದ ಶಿಷ್ಯನಿಗೆ ಬರಬೇಕು. ಸೊ ಈ ಗುರುಗೆ ಯಾರನ್ನ, ಅವನಿಗೆ ಒಂದು ಗುರು ಇರಬೇಕಲ್ಲ, ಅವನಿಗೆ ಒಂದು ನಿಜವಾದ ಗುರು ಇದ್ದಾನ ತಿಳ್ಕೋಬೇಕು. ಆ ಗುರುಗೆ ಯಾರೋ ಗುರು ಇಬ್ಬರೇನ ಇಲ್ಲ, ಅವನಿಗೆ ಯಾರನ್ನು ಗುರು ಇದ್ದಾರ ಅವ್ರಿಗೆ ಆದಷ್ಟು ಅದಕ್ಕೆ ಕ್ಯಾನ್ ಆಲ್ವೇಸ್ ಗೋ, ಇಟ್ಸ್ ನಾಟ್ ಅ ಬಿಗ್ ಡಿಫಿಕಲ್ಟಿನೇ ಇಲ್ಲ. ಅದಕ್ಕೆ ಒಂದು ವರ್ಷ ಟೈಮ್ ಕೊಡ್ತಾರೆ ಟು ನೋ ದ ಗುರು ಅಂಡ್ ಶಿಷ್ಯ ಅಂತ. ಸೊ ಹೀಗೆ ಗುರು ಪರಂಪರೆ ಹೋಗುತ್ತಾ ಅದಕ್ಕೆ ಮೂಲತಃ ಎಲ್ಲಿ ಬಂತು? ನಮ್ಮಲ್ಲಿ ನಾವು ನೋಡೋದೇನು ಮೂಲತಃ ಮಧ್ವಾಚಾರ್ಯ ಅಂತ ಬಂತ ಅಂತ ವೇದವ್ಯಾಸ ಇದ್ದೇ ಇದೆ ನಮ್ಗೆ, ಮಂಗಳಾಚರಣ ಸಂಧಿಯಲ್ಲಿ ಬಂದಿದೆ. ಸೊ ಆ ಪರಂಪರೆ ಇದೆಯಾ, ಪರಂಪರಾ ಪ್ರಾಪ್ತ ಜ್ಞಾನ, ಅದನ್ನ ನಾವೇ ಮಾಧ್ವರು ಮಾಡ್ಕೊಂಡದ್ದಲ್ಲ. ಕೃಷ್ಣ ಇಲ್ಲಿ ಹೇಳ್ತಾನೆ ಇವಂ ವಿವಶ್ವತೆ ಯೋಗಂ, ಈ ಯೋಗ ನಾನು ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವಂ ವಿವಶ್ವತೆ ಯೋಗಂ, ವಿವಶ್ವತೆ ನಾನು ಸೂರ್ಯನಿಗೆ ಹೇಳಿಕೊಟ್ಟಿದ್ದೀನಿ. ವಿವಶ್ವತೆ ಯೋಗಂ ಪ್ರೋಕ್ತ, ಇಲ್ಲೇ ಎಲ್ಲ ಇದೆ, ನಮ್ಗೆ ಅದು ಅರ್ಥ ಆಗೋದಿಲ್ಲ. ಅರ್ಥ ಆಗ್ಬೇಕಂದ್ರೆ ಮಧ್ವಾಚಾರ್ಯ ಬರಬೇಕು, ಅದು ಅರ್ಥ ಆಗ್ಬೇಕಂದ್ರೆ ನರಹತೀರ್ಥರು ಮುಂತಾದ್ರು ಬರಬೇಕು. ಅದು ಹೇಗೆ ಅಂದ್ರೆ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ, ಏನಂದ್ರೆ ಅವ್ಯಯವಾದಂತ ಯೋಗ. ಇದು ಹೇಗೆ ಮಾಡೋದು? ಅವ್ಯಯಂ ಅಹಂ ನಾನು ಅಂತ ಹೇಳ್ತಾನೆ. ದಟ್ ಈಸ್ ಮುಖ್ಯವಾಗಿ ನಾನು ಹೇಳಿದ್ದೀನಿ ಅಂತ ಕೃಷ್ಣ ಹೇಳ್ತದ. ಅಹಂ ಅವ್ಯಯಂ ಯೋಗಂ, ಅವ್ಯಯಂ ಇಮಂ ಯೋಗಂ, ನಾನು ನಾಶರಹಿತವಾದ ಯೋಗವನ್ನ ನಿನ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಏನು ನಾಶರಹಿತ ಅಂದ್ರೆ ಈ ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಮೆಡಿಟೇಷನ್ ಅಂತಲ್ಲ, ನಾವು ನೋಡಿದೀವಿ ಯೋಗ ಅಂದ್ರೆ ಉಪಾಯ, ಜ್ಞಾನದ ಉಪಾಯ, ಜ್ಞಾನವನ್ನ ಪಡೆಯುವ ದಾರಿ. ಹೇಗೆ ಜ್ಞಾನವನ್ನ, ಜ್ಞಾನ ಅಂದ್ರೆ ಭಗವಂತನ ಪಡೆಯುವಂತ ದಾರಿನೇ ಆಗುತ್ತೆ. ಭಗವಂತನ ಹೇಗೆ ಹೊಂದಬೇಕು ಅಂಬೋದು ಆ ಒಂದು ಜ್ಞಾನ. ಇಮಂ ಈ ಜ್ಞಾನ ಅಂದ್ರೆ ಹಿಂದೆ ಎರಡು ಚಾಪ್ಟರ್ ಅಲ್ಲಿ ಆಗಿದೆ ಅದು ಸಾಕಷ್ಟು. ಕೃಷ್ಣ ಹೇಳ್ದ ಬೇಸಿಕಲಿ ಇಲ್ಲಿ ಹಗಲು ನಂದಾದಿ ಇಷ್ಟು ತನಕ ನಮ್ಗೆ ಹರಿಕತಾಂಸಾರದಲ್ಲಿ ಬಂದದ್ದೇ. ಇದನ್ನ ಯೋಗಂ ವಿವಸ್ವತೆ ಅಂದ್ರೆ ಸೂರ್ಯನಿಗೆ ಪ್ರೋಕ್ತವಾನ್, ನಾನು ಉಪದೇಶ ಪ್ರೋಕ್ತವ ಅಂತ ಹೇಳಿದ್ದೆ ಅಂತಲ್ಲ ಉಪದೇಶ ಮಾಡಿದ್ದೀನಿ ಅಂತ ಬಂತು. ಎಲ್ರು ಇದಕ್ಕೆ ಆಮೇಲೆ ಅದು ಪರಂಪರೆ ಹೋಗುತ್ತೆ, ಎಲ್ರು ಹೀಗೆ ಅರ್ಥ ಮಾಡ್ತಾ ಬಂದ್ರು ಅಂದ್ರೆ ಕ್ವಶನ್ಸ್ ಬರಬೇಕಲ್ಲ. ಯಾವಾಗ್ಲೂ ಶಾಸ್ತ್ರ ಅಂಬೋದು ಹೇಳಿದ್ದನ್ನ ಕೇಳೋದಲ್ಲ, ಹೇಳಿದ್ದನ್ನ ಕೇಳಿ ಯೋಚನೆ ಮಾಡಿ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಬಂದ ಮೇಲೆ ಪರಿಪ್ರಶ್ನೆ ಮಾಡಬೇಕು. ಕೃಷ್ಣನೇ ಹೇಳೋದು ಪರಿಪ್ರಶ್ನೇನ ಸೇವೆಯ ಅಂತ ಬರುತ್ತೆ. ಸೊ ಪರಿಪ್ರಶ್ನೆ ಮಾಡಬೇಕು. ಸೊ ಇಲ್ಲಿ ಪ್ರಶ್ನೆ ನಮ್ಗೆ ಬರಬೇಕು. ಏನ್ ಹೇಳ್ತಾನ ನಾನು ಅರ್ಜುನ, ನಿನಗೆ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ವಿವಸ್ವ ಸೂರ್ಯ ಹೇಳಿಕೊಟ್ಟ ಅಲ್ಲ, ನಾನು ಸೂರ್ಯನಿಗೆ ಹೇಳಿಕೊಟ್ಟೆ. ಆಮೇಲೆ ಫಸ್ಟ್ ಡೌಟ್ ಬರೋದು, ಯಾವಾಗ ಸೂರ್ಯನಿಗೆ ಕೃಷ್ಣ ಹೇಳ್ಕೊಟ್ಟ? ಏನು ಪುರಾಣದಲ್ಲಿ ಎಲ್ಲ ಇರ್ಬೇಕು, ಇಲ್ಲ ತಿಳ್ಕೊಬೇಕು ಸೂರ್ಯನಿಗೆ ಯಾವಾಗ ಕೃಷ್ಣ ಹೇಳ್ಕೊಟ್ಟ, ಅದು ಒಂದು ಕ್ವಶನ್. ಇನ್ನೊಂದು, ಸೂರ್ಯನಿಗೆ ಯಾಕೆ ಹೇಳ್ಕೊಟ್ಟ? ಚತುರ್ಮುಖ ಬ್ರಹ್ಮ ಅಲ್ಲವಾ ಇಲ್ಲವಾ ಇಂದ್ರನಿಗೆ ಹೇಳಿಕೊಡ್ಲಿಲ್ಲವಾ? ಇನ್ನು ಎಷ್ಟೆಷ್ಟು ದೇವತೆ ಸೂರ್ಯನಿಗೆ ಮೇಲೆ, ಸೂರ್ಯನ ಕಕ್ಷೆ ಅಂತದ್ದು, ಸೂರ್ಯನಿಗೆ ಮೇಲೆ ಇಷ್ಟೊಂದು ಜನ ಇದ್ದಾರಲ್ಲ, ಅವ್ರಿಗೆಲ್ಲ ಮಾಡಿ ಬಂದ್ಬಿಟ್ಟು ಸಾಗಿ ಹೇಳಿಕೊಟ್ಟ ಕೃಷ್ಣ, ಅದು ಒಂದು. ಇನ್ನೊಂದು,
ಕೃಷ್ಣ ಹೇಗೆ ಹೇಳಿಕೊಟ್ಟ? ಡೈರೆಕ್ಟ್ ಆಗಿ ಇವಾಗ ಅರ್ಜುನನ್ಗೆ ಹೇಳಿಕೊಡುವಂತೆ ಡೈರೆಕ್ಟ್ ಆಗಿ ಒಂದು ಉಪದೇಶ ಮಾಡಿದ್ನು, ಹಾಗೆ ಬಂತು. ಇದೆಲ್ಲ ಕ್ವಶನ್ಸ್ ಎಲ್ಲ ಬರಬೇಕು. ಉಳಿದ ಯಾವ ವ್ಯಾಖ್ಯಾ ಆಚಾರ್ಯರು, ಇತರ ಮತ ಆಚಾರ್ಯರು ಇದನ್ನ ಮುಟ್ಲಕ್ಕೆ ಹೋಗೇ ಇಲ್ಲ. ಮಧ್ವಾಚಾರ್ಯರು ಇದಕ್ಕೆ ಹೇಳ್ತಾರೆ, ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಜ್ಞಾನ ನಾವು ಗಳಿಸುವಂತ ಜ್ಞಾನ ಎಲ್ಲಿಂದ ಬಂತು? ವಾಟ್ ಸಬ್ಜೆಕ್ಟ್? ನಾವು ಯೂನಿವರ್ಸಿಟಿಗೆ ಹೋದಾಗ ನಾವು ಜಸ್ಟ್ ಹೋಗಿ ಒಂದು ಕ್ಲಾಸ್ಲಿ ಹೋಗಿ ನಾನು ಡಾಕ್ಟರ್ ಆಗ್ಬೇಕು ಅಂತ ಕ್ಲಾಸ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಬೇಕಾದ ಸಬ್ಜೆಕ್ಟ್ಸ್, ಅದಕ್ಕೆ ಬೇಕಾದ ಆನ್ಸಿಯಾಲಜಿ ಸಬ್ಜೆಕ್ಟ್, ಇದೆಲ್ಲ ಬೇಕು. ಯಾರು ಬರೆದ ಬುಕ್, ಯಾರು ಗ್ರೇಸ್ ಅನಾಟಮಿ, ಯಾರು ಅನಾಟಮಿ ಬೇಕು, ಯಾವ ಬುಕ್, ವಾಟ್ ಇಸ್ ಅ ಪ್ರಿಸ್ಕ್ರಿಪ್ಷನ್, ಇದೆಲ್ಲ ಬೇಕಲ್ಲ. ಸೇಮ್ ಥಿಂಗ್ ಫಸ್ಟ್ ಬರೋದು ಯಾರಿಗೆ, ಹೇಗೆ ಎಲ್ಲಿ ಹೇಳಿಕೊಟ್ಟ, ಹೇಗೆ ಹೇಳಿಕೊಟ್ಟ, ಇದೆಲ್ಲ ಬಂದಾಗ ಆಚಾರ್ಯ ಮದ್ದರು ಬಂದು ಜ್ಞಾನ ಇಳಿದು ಬಂದ ದಾರಿ. ಬನ್ನಂಜೆ ಆಚಾರ್ಯ ಹೇಳೋದು, ಜ್ಞಾನ ತಿಳ್ಕೊಬೇಕು ಅಂದ್ರೆ ಎಲ್ಲಿಂದ ಹೊರಟಿತ್ತು ಈ ಜ್ಞಾನ, ಹೇಗೆ ಬಂತು, ಯಾರ ಮೂಲಕ, ಯಾರು ಉಳಿಸ್ಕೊಳ್ತಾ ಬರಬೇಕು. ನಮ್ಗೆ ಗುರುಗಳು ಕೊಟ್ಟ ಜ್ಞಾನ ನಮ್ಮ ಶಿಷ್ಯಂದ್ರಿಗೆ ಕೊಡೋವಾಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾಯಿ, ಕಾಲ ಏನ ಕಡಿಮೆ ಆಗ್ತಾ 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 ಹೋಗುತ್ತೆ ಅಂದ್ರೆ ಸಂಪಾಯ ಏನು ಇರೋದಿಲ್ಲ, ಅಜ್ಞಾನ ಬಂದ್ಬಿಡುತ್ತಲ್ಲ. ಆವಾಗ ಏನು ಅಂದ್ರೆ ಬರಲ್ಲ, ಹಾಗೆ ಬರಲ್ಲ. ಡೀಟೇಲ್ಸ್ ನೀ ಅಷ್ಟು ತಿಳುವಳಿಕೆ ಸ್ಪಷ್ಟತೆ ಇಲ್ಲದೆ ಇರ್ಬೋದು. ಜ್ಞಾನ ಎಂಬುದು ಅದಕ್ಕೆ ಹೇಳ್ತಾನ ಅವ್ಯಯಂ, ನಾಶರಹಿತ, ಜ್ಞಾನಕ್ಕೆ ನಾಶ ಇಲ್ಲ. ಆದ ಕಾರಣದಿಂದಲೇ ಈ ಜ್ಞಾನದಿಂದ ಬರುವಂತಹ ಫಲ ಇದೆ ನೋಡಿ, ನಾವು ನೋಡ್ತಾ ಬಂದಿವಿಲ್ಲ. ಮೋಕ್ಷ ಬೀಜ ಪುಣ್ಯ ಬೀಜ ಕರ್ಮ ಅಂತ, ಹಾಗೆ ಇದು ಈ ಜ್ಞಾನ ಬರೋದು ಅವ್ಯಯಂ, ನಾಶರಹಿತವಾದ ಈ ಜ್ಞಾನದಿಂದ ಫಲ ಏನು, ನಾಶರಹಿತವಾದ ಫಲವೂ ನಾಶರಹಿತ ಏನೋ ಜ್ಞಾನ, ಅದರಿಂದ ಬರುವಂತ ಆನಂದ, ಅದಕ್ಕೇನೂ ನಾಶ ಇಲ್ಲ. ಅದಕ್ಕೆ ಅವ್ಯಯಂ ಎಂಬುದಕ್ಕೆ ಆ ಜ್ಞಾನಕ್ಕೇನೂ ನಾಶ ಇಲ್ಲ. ಯಾಕೆಂದ್ರೆ ಜ್ಞಾನದಲ್ಲಿ ಜ್ಞಾನ ರೂಪಿಯಾಗಿರುವಂತ ಭಗವಂತನೇ ಅವನು ಕೊಡ್ತಾನೆ, ಅದಕ್ಕೆ ಆ ಚಾರ್ಟ್ ಬರುತ್ತೆ. ಸೊ ಈ ಜ್ಞಾನಕ್ಕೆ ನಾಶ ಇಲ್ಲ, ಜ್ಞಾನದಿಂದ ಬರುವಂತ ಫಲಕ್ಕೆ ನಾಶ ಇಲ್ಲ ಅಂತ ಹೇಳುವಾಗ ಇದು ಜ್ಞಾನ ಬಂದ ಪರಂಪರೆಯಿಂದ ಉಳಿಸ್ಕೊಳ್ತಾ ಬರ್ತಾರೆ, ಹಾಗೆ ಬರುತ್ತಾ ಎಂಬುದಕ್ಕೆ ಆಚಾರ್ಯ ಮಧ್ವರು ವೇದವ್ಯಾಸರ ಮಾತನ್ನೇ ಕೊಟ್ರು. ಇದು ಯಾಕೆ ಈಗೆಲ್ಲ ಮಾಡ್ಬೇಕು ಸರ್ಕಸ್ ಅಂದ್ರೆ, ಗೀತೆ ಎಂಬುದು ಎಲ್ಲಿ ಬಂತು? ಗೀತೆ ಎಂಬುದು ರಣರಂಗದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದು, ಟೈಮ್ ಫ್ಯಾಕ್ಟರ್ ಎಲ್ಲವೂ ಇದೆ, ಪರ್ಪಸ್ ಎಲ್ಲವೂ ಇದೆ. ಗೀತೆ ಈಸ್ ಜಸ್ಟ್ ಎ ಗಿಫ್ಟ್, ಇಟ್ಸ್ ಎ ಗಿಫ್ಟ್ ಆಫ್ ಪಂಚರಾತ್ರ ಅಂಬೋ ಒಂದು ಸಂಹಿತೆ, ಪಂಚರಾತ್ರ ಆಗಮ, ಪಂಚರಾತ್ರ ಅಂಬೋದು ಅದು ವೇದ ತುಲ್ಯ, ವೇದ ಇಲ್ಲ ಅದು, ವೇದಕ್ಕೆ ಅನುಗುಣವಾಗಿ ವೇದ ತುಲ್ಯವಾದದ್ದು ಅದು. ಆ ಪಂಚರಾತ್ರ ವಿಸ್ತಾರವಾಗಿ ಇರುವಂತ ಶತಕೋಟಿ ವಿಸ್ತಾರ ಅಂತ ಹೇಳ್ತಾರೆ, ದೇವರೇ ಮಾಡಿದ್ದು. ಅದರಲ್ಲಿ ಇರುವಂತ ಎಸೆನ್ಸ್ ಅನ್ನ ಮಾತ್ರ ಕೃಷ್ಣಾರ್ಜುನನಿಗೆ ಕೊಟ್ಟಿದ್ದಾನೆ. ಸೊ ಈ ಎಸೆನ್ಸ್ ಅನ್ನ ಓದೋವಾಗ ಆ ಕಾಂಟೆಕ್ಸ್ಟ್ ನೋಡಬೇಕು. ಅದಕ್ಕೆ ಇದು ಗುಹ್ಯ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಗೀತೆ ಆಸೀಸ್ 700 ಶ್ಲೋಕ ಓದೋದಲ್ಲ, ಅದಕ್ಕೆ ಅನುಗುಣವಾಗಿ ಅಲ್ಲಿ ಏನು ಪಂಚರಾತ್ರದಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅದು ಮಾಧ್ವರು ಮಧ್ವಾಚಾರ್ಯರು ಒಬ್ಬರೇ ಅದನ್ನ ಮಾಡಿದ್ದಾರೆ. ಅವ್ರು ಇದಕ್ಕೆ ಏನ್ ಹೇಳ್ತಾರೆ, ಇದಕ್ಕೆ ಮೀನಿಂಗ್ ಹಚ್ಚುವಾಗ ಅವ್ರು ಏನ್ ಹೇಳ್ತಾರೆ, ಪಂಚರಾತ್ರ ಆಗಮ ಇವಾಗ ಇಲ್ಲ, ಉಪಲಬ್ಧ ಇಲ್ಲ. ಅದಕ್ಕೆ ಅವರು ಕೆಲವು ಮಾತ್ರ ಇದೆ. ಅದಕ್ಕೆ ಬ್ರಹ್ಮ ವೈವರ್ತ ಪುರಾಣದಿಂದ ಒಂದು ಕೊಟೇಶನ್ ಅನ್ನ ಕೊಡ್ತಾರೆ, ತಮ್ಮ ತಾತ್ಪರ್ಯದಲ್ಲಿ ಇದನ್ನ ಕೊಟ್ಟು ಹೇಳ್ತಾರೆ. ಇಲ್ಲಪ್ಪ, ಅಲ್ಲಿ ಹೇಳ್ತಾನೆ ಕೃಷ್ಣ ಹೇಳ್ತಾನೆ, ಅಹಂ ಅವ್ಯಯಂ ಇಮಂ ಯೋಗಂ ಪ್ರೋಕ್ತ ವಿವಸ್ವತೆ ಪ್ರೋಕ್ತವಾನ್ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ವಿವಸ್ವತೆ ಎಂಬ ಶಬ್ದಕ್ಕೆ ಬೇರೆ ಅರ್ಥ ಮಾಡ್ತಾರೆ. ಬೇಸಿಕಲಿ ಹೆಂಗ್ ಹೇಳ್ತಾರೆ ದೇವರು, ಅದಕ್ಕೆ ಇವಾಗ ನೀವು ಚಾರ್ಟ್ ಇಟ್ಕೊಂಡ್ರೆ ಅರ್ಥ ಆಗುತ್ತೆ. ಅಲ್ಲಿ ಕೃಷ್ಣ ಹೇಳೋದು ಏನು ಅಂದ್ರೆ, ನಾನೇ ದೇವರ ಬಗ್ಗೆ ಹೇಳಬಲ್ಲವರು ಯಾರು, ದೇವರೇ ಹೇಳಬೇಕು. ಆ ದೇವನೇ ಮೊಟ್ಟ ಮೊದಲು ಪ್ರೀತಿಯಿಂದ ಹೇಳಿಕೊಡ್ಬೇಕು. ಗುರುಗಳ ಹತ್ರ ಹೋದೆ ಹೇಳ್ತೀವಲ್ಲ ನಾವು, ಗುರುಗಳಿಗೆ ಪ್ರೀತಿ ಇದ್ರೇನೆ ಅಲ್ಲಿ ಆ ರೂಪದಿಂದ ಭಗವಂತ ಪ್ರವಿಷ್ಟನಾಗಿ ಹೇಳಿಸ್ತಾನೆ. ಸೊ ಪ್ರೀತಿಯಿಂದ ಹೇಳಿಕೊಡ್ಬೇಕು ಗುರುಗಳು. ಸೊ ಅದಕ್ಕೆ ಅವನು ಏನ್ ಮಾಡ್ತಾನಂದ್ರೆ, ಪ್ರೀತಿ ಯಾರ ಮೇಲೆ ಬರುತ್ತೆ, ತನ್ನ ಮಾತನ್ನ ಕೇಳುವಂತ ತನ್ನ ಮಗ ಯಾರು, ಮೊಟ್ಟ ಮೊದಲ ಮಗ ಚತುರ್ಮುಖನಾಗ್ತಾನೆ. ಆ ತನ್ನ ಮೊಟ್ಟ ಮೊದಲ ಮಗನಾದಂತ ಆ ಒಂದು ಪೂರ್ತಿ ಸತ್ತ ಪ್ರಚುರರಾದಂತ ಆ ಒಂದು ಚತುರ್ಮುಖನಿಗೆ ಹೇಳಿಕೊಟ್ಟ ಅಂತ ಸಾಕ್ಷಾತ್ ಹೇಳಿಕೊಟ್ಟದ್ದು. ಅವನೇ ನಿಂತು, ಅವನೇ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ ನಿಂತು ಅವನೇ ಹೇಳಿದ್ದು. ಚತುರ್ಮುಖನಲ್ಲಿ ಇದ್ದು ಏನ್ ಮಾಡ್ತಾನಲ್ಲಿ, ಆ ಫಸ್ಟ್ ಡಯಾಗ್ರಾಮ್ ನೋಡಿದ್ರೆ ಅಲ್ಲಿ ಒಳಗಡೆ ನಾರಾಯಣ ಬ್ಲೂ ಅಂತ ನೆನಪು, ಡಾರ್ಕ್ ಬ್ಲೂ ಹಾಕಿದ್ದೆ ನೆನಪು ನನ್ನ ಹತ್ರ ಇವಾಗಿಲ್ಲ. ಅಲ್ಲಿ. ಸೊ ಅಲ್ಲಿ ರಿಸೀವ್ ಸೇವ್ಯ ಸೇವಕ ಅಂತ ನಾವು ಹೇಳಿದ್ದೀವಿಲ್ಲ, ಅಲ್ಲಿಲ್ಲ ನೋಡ್ತಾ ಬಂದಿಲ್ಲ. ಅದಕ್ಕೆ ಇದೇ ಮೀನಿಂಗ್, ಗುರುವಿನಲ್ಲಿ ಇದ್ದು ಶಿಷ್ಯನಲ್ಲಿ ಇದ್ದು ಹೇಳಿ ಹೇಳಿ ಕೇಳಿಸಿಕೊಳ್ಳೋಣ ಅವನು. ಸೊ ದೇವರು ಆ ಒಂದು ಶಿಷ್ಯನಲ್ಲಿ ಎಷ್ಟು ಸನ್ನಿಧಾನ ವಿಶೇಷದಿಂದ ಇದ್ದಾನೋ ಅಷ್ಟು ಅರ್ಥ ಆಗತ್ತೆ. ಚತುರ್ಮುಖನಲ್ಲಿ ಎಲ್ಲಾ ಇಂದ್ರಿಯವರು ನಮೇ ಶಶಿಕಾನಿ ಅಸತ್ಪತೆ ಅಂತ ಅವ್ರು ಕೇಳಿದಾರೆ. ನನ್ನ ಇಂದ್ರಿಯಗಳು ಒಂದು ಕ್ಷಣದಲ್ಲಿನೂ ನಿನ್ನ ಬಿಟ್ಟು ಅಗಲಬಾರದು. ತಪ್ಪ ದೇವರನ್ನ ಬಿಟ್ಟು ಅಗಲಿದ್ರೆ ಗುಡ್ ಅಂಡ್ ಬ್ಯಾಡ್ ಏನು ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ, ಗುಡ್ ಅಂದ್ರೆ ಎಲ್ಲ ದೇವ್ರ ಕಡೆ ಹೋಗೋದು, ದೇವರನ್ನ ಬಿಟ್ಟು ಅನ್ಯ ವಿಷಯಕ್ಕೆ ಹೋಗೋದೆಲ್ಲ ಬ್ಯಾಡ್. ಬ್ಯಾಡ್ ಅಂದ್ರೆ ಏನು? ಇಸ್ ಅಗೇನ್ಸ್ಟ್ ಮೋಕ್ಷಕ್ಕೆ ವಿರೋಧಿ ಎಂಬುವ ಲಕ್ಷಣದ ಎಲ್ಲ ಬ್ಯಾಡ್ ಅಂದ್ರೆ ಆ ಅರ್ಥದಲ್ಲಿ. ಸೊ ನನೇ ಋಷಿ ತಾನೇ ಅಸತ್ಪದೆ, ನಿನ್ನ ಬಿಟ್ಟು ನನ್ನ ಇಂದ್ರಿಯಗಳು ಒಂದು ಕ್ಷಣವೂ ಎಲ್ಲಿನೂ ಆಗಲಬಾರದು ಅಂತ ಹೇಳಿದ್ದಾನೆ. ಸೊ ಅವನನ್ನೇ ಕೂತು ಎಲ್ಲಾ ಇಂದ್ರಿಯಗಳನ್ನು ಇವನೇ ನಿಂತು ಬಿಟ್ಟಿದ್ದಾನೆ, ಕೃಷ್ಣನೇ ನಿಂತು ಬಿಟ್ಟಿದ್ದಾನೆ. ಅದಕ್ಕೆ ನಮ್ಗೆ ಬರುತ್ತಲ್ಲ ಈ ಧ್ಯಾನ ಪ್ರಕ್ರಿಯಾ ಸಂದೆಯಲ್ಲಿ ಅದೇ ಬರುತ್ತೆ. ಅದಕ್ಕೆ ಋಷಿಕೇಶ ಧ್ಯಾನ ಮಾಡುವಾಗ ಅದೇ ಋಷಿಕೇಶ ಅವನು ಸ್ಮರಣೆ ಮಾಡ್ತೀವಿ, ಅದೇ ನಮ್ಗೆ ಪಾದುಕೆ ರಕ್ಷಣೆ ಆಗ್ಬಿಡುತ್ತೆ. ಅದನ್ನೇ ಅವನು ಮಾಡಿದ್ದಾನೆ, ಚತುರ್ಮುಖ ಮಾಡಿದ್ದಾನೆ. ಸೊ ಇವಾಗ ಏನಾಯ್ತು, ಅಲ್ಲಿನೂ ನಾರಾಯಣ ಇಲ್ಲಿನೂ ಋಷಿಕೇಶ ಅವನೇ ತುಂಬಿದ್ದಾನೆ. ದೇವರಲ್ಲಿ ಕೇಳುವ ಗುರುಗಳಲ್ಲಿ ಕೇಳಿಸಿಕೊಳ್ಳುವ ಶಿಷ್ಯನ ಒಳಗೆ ಯಾರಿದ್ದಾನೆ? ಋಷಿಕೇಶ, ಅವನೇ ನಾರಾಯಣನೇ ಇದ್ದಾನೆ. ಸೊ ದೇವರಲ್ಲಿ ಅಭೇದವನ್ನ ನೋಡ್ಬೇಕು. ಗುರುವಲ್ಲಿ ಗುರುವಾಗ ನಿಂತವನು ಅವನೇ, ಶಿಷ್ಯನಲ್ಲಿ ಆ ತಾಕತ್ತನ್ನ ಗ್ರಹಣ ಮಾಡಬೇಕು. ಆ ಒಂದು ಗುರುಗಳು ಹೇಳೋದು ನಮ್ಗೆ ಗ್ರಹಣ ಆಗೋದೇ ಇಲ್ಲ, ಏನೋ ಕೇಳ್ತೀವಿ, ಏನೋ ಸ್ವಲ್ಪ ಗ್ರಹಣ ಆಗತ್ತೆ, ಅದು ತಪ್ಪು ತಪ್ಪ ಆಗತ್ತೆ, ಏನೋ ನೂರೆಂಟು. ಇಟ್ಸ್ ನಾಟ್ ವೆನ್ ಸಂಬಡಿ ಗಿವ್ಸ್ ಅ ಲೆಕ್ಚರ್, ಅವರು ಆ ಲೆಕ್ಚರ್ ಕೊಡ್ಲಕ್ಕೆ ದೇವ್ಡ ನಮ್ಮಲ್ಲಿ ಈ ಕಾಲದಲ್ಲಿ ರಫ್ಲಿ ಒಂದು ಲೆಕ್ಚರ್ ಮಾಡಬೇಕು, ಒಂದು ಪಾಠ ಒಂದು ಮಾಡಬೇಕು ಅಂದ್ರೆ, ಒಂದು ಸೆಷನ್ ಅಂದ್ರೆ ಮಿನಿಮಮ್ 3 hours ಅ ಪರ್ಸನ್ ಹ್ಯಾಸ್ ಟು ಪ್ರಿಪೇರ್. ನೋ ಮ್ಯಾಟರ್ ಎಷ್ಟು ವಿದ್ವಾನ್ ಎಷ್ಟು ಪಂಡಿತನ, ಆ ಒಂದು ಇದನ್ನ ದೇವರ ಸನ್ನಿಧಾನವನ್ನ ಪಡೆದು ತಾನೆ ಹೇಳಬೇಕು. ಬಂದು ಕ್ಲಾಸ್ ಸ್ಟಾರ್ಟ್ ಮಾಡೋದಂಬುದಿಲ್ಲ, ಅವಾಗ ಗೊತ್ತಾಗ್ಬಿಡತ್ತೆ ಸರಿ ಇಲ್ಲ ಅಂತ, ಅವಾಗ ಸರಿಯಾಗಿ ಅವ್ರು ಗುರುಗಳು ಮಾಡಿಲ್ಲ ಅಂತ ಅರ್ಥ ಆಗತ್ತೆ. ಸೊ ಹಾಗೆ ಮಾಡಬೇಕು. ಮಾಡಿದ್ದಾಗೆ ಆ ದೇವರು ಆ ಗುರುವಿನಲ್ಲಿ ಗುರು ಎಂಬ ಅಜ್ಞಾನ ತೆಗೆಯೋನು ಅವನೇ, ಜ್ಞಾನ ಕೊಡು ತನ್ನ ಬಗ್ಗೆ ಜ್ಞಾನ, ದೇವರ ಬಗ್ಗೆ ಜ್ಞಾನದಲ್ಲಿ ತಪ್ಪಾಗಬಾರ್ದು, ಅವನೇ ಇದ್ದು ಕೊಡಬೇಕು. ಸೊ ಆ ಗುರುವನಲ್ಲಿ ಭಗವಂತ ಇದ್ದು ಆ ಶಿಷ್ಯನಲ್ಲಿ ಆ ಚತುರ್ಮುಖ ಬ್ರಹ್ಮನಲ್ಲಿ ಪೂರ್ತಿ ತುಂಬಿ ತುಳುಕಿದ್ದಾನೆ. ಅಲ್ಲಿ ಪೂರ್ತಿ ಗ್ರಹಣ ಆಯಿತು, ಅವನೇ ಕೊಟ್ಟು ಕೊಟ್ಟಿದ್ದಾನೆ. ಸೊ ಅಧಿಷ್ಠಾನದಲ್ಲಿ ಚತುರ್ಮುಖ ಅಧಿಷ್ಠೇಯ ಋಷಿಕೇಶನಾದಂತ ಭಗವಂತನೇ ನಿಂತಿದ್ದಾನೆ. ಸೊ ಅಲ್ಲಿ ಅನ್ವಯ ಆಯ್ತು, ಅಧಿಷ್ಠಾನದಲ್ಲಿ ಬೇರೆ, ಸೊ ಅನ್ಯ. ಸೊ ಅಲ್ಲಿ ವ್ಯತಿರೇಕ ಆಯ್ತು. ಚತುರ್ಮುಖ ಅಂಬೋ ಜೀವ ಬೇರೆ, ಚತುರ್ಮುಖನಲ್ಲಿ ಲಕ್ಷ್ಮಿಯಲ್ಲಿ ಅದು ಅವರು ಜಡ ದೇಹದಿಂದ ಇನ್ನು ಬ್ರಹ್ಮಾಂಡದಲ್ಲಿ ಒಳಗೆ ಬ್ರಹ್ಮಾಂಡ ಒಳಗೆ ತಪಸ್ ಮಾಡಿ ಜ್ಞಾನವನ್ನ ಪಡಿತಾರೆ ಅಂದ್ರೆ ಆ ಜಡ ದೇಹ ಪಂಚಭೌತಿಕ ದೇಹ ಇದೆ, ತ್ರಿಗುಣಾತ್ಮಕ ದೇಹ ಇದೆ. ಸೊ ಆ ಒಂದು ಇದರಿಂದ ಲಿಂಗ ದೇಹ ಇದೆ, ಅನಿರುದ್ಧ ದೇಹ ಇದೆ, ಇದೆಲ್ಲಾನು ಇದೆ ಇಲ್ಲಿ ನಿಂತು. ಸೊ ಅಲ್ಲಿ ಅವರು ಚತುರ್ಮುಖನಲ್ಲೇ ಫಸ್ಟ್ ಬರೋವಾಗ್ಲೇ ಅಲ್ಲಿ ಭೇದ ಪಂಚಭೇದ ತಾರತಮ್ಯ ಎಲ್ಲವೂ ಅಲ್ಲೇ ಬಂತು. ಬಟ್ ಅವ್ರ ನಂತರ ಅವ್ರಿಗೆ ಲೇರ್ ಇಲ್ಲ, ಲಕ್ಷ್ಮೀ ನಾರಾಯಣರಿದ್ದಾರೆ ಅಷ್ಟೇ. ಸೊ ಹೀಗೆ ಅಲ್ಲಿ ನೋಡೋ. ಸೊ ಅನ್ವಯ ವ್ಯತಿರೇಕ, ಸೊ ಹಾಗೆ ಬಂದ್ರು. ನೆಕ್ಸ್ಟ್ ಹೀಗೇನೆ ನೀವು ಒಂದೊಂದಕ್ಕೆ ನಿಂತ್ಕೋಬೇಕು. ಅದನ್ನ ಆಚಾರ್ಯರು ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳಿದ್ದಾರೆ, ಬ್ರಹ್ಮನಿಗೆ ಹೇಳಿದ್ದಾನೆ, ರುದ್ರನಿಗೆ ಹೇಳಿದ್ದಾನೆ, ಆ ರುದ್ರನಿಗೆ ಹೇಳಿದ್ದಾರೆ, ಇಂದ್ರನಿಗೆ ಹೇಳಿದ್ದಾನೆ, ಆಮೇಲೆ ಬಂದು ಇಂದ್ರನಿಗೆ, ಆಮೇಲೆ ಬಂದು ಏನ್ ಬರುತ್ತೋ ಸೂರ್ಯನಿಗೆ ಹೇಳಿದ್ದಾನೆ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಇದೆ. ಸೊ ಅದಕ್ಕೆ ನರಹರಿ ತೀರ್ಥರ ಕೊಡುಗೆ ಏನು? ನರಹರಿ ತೀರ್ಥರು ಇನ್ನೂ ಸ್ವಲ್ಪ ಇದನ್ನ ಆಚಾರ್ಯ ಹೇಳಿದ ಮಾತೆ ಇಲ್ಲಿ, ಅಹಂ ಅಂತ ಹೇಳೋವಾಗ ಆ ಕಾಲದಲ್ಲಿ ಎಲ್ಲರಿಗೆ ಅರ್ಥ ಆಯ್ತು. ನಾನೇ ಹೇಳಿದೆ ಅಹಂ ಅವ್ಯಯಂ ಇಮಂ ಯೋಗಂ ವಿವಸ್ವತೆ ಪ್ರೋಕ್ತವಾನ್ ಅಂತ ಹೇಳಿದ್ದಾಗೆ ಎಲ್ಲರಿಗೂ ಆ ಕಾಲದಲ್ಲಿ ಅಷ್ಟಾಯ್ತು ಅರ್ಥ ಆಯ್ತು. ಯಾಕಂದ್ರೆ ಅಹಂ ಅಂದ್ರೆ ನಾನೇ ಹೇಳಿದ್ದೀನಿ ಅಂತ ಆಯ್ತಲ್ಲ, ನಾನೇ ಸೂರ್ಯನಿಗೆ ಹೇಳಿದ್ದೀನಿ ಅಂತ ಆಯ್ತಲ್ಲ ಅಂದ್ರೆ ಏನು, ನಮ್ ಕಾಲದಲ್ಲಿ ನಮ್ಗೆ ಯಾರಿಗೇನು ಏನು ಅರ್ಥ ಆಗೋದಿಲ್ಲ. ನರಹರಿ ತೀರ್ಥರು ಮುಂತಾದವ್ರು ಬಂದು ಸ್ಪಷ್ಟೀಕರಣ ಮಾಡ್ಬೇಕಾಯ್ತು. ಅವ್ರು ಏನು ಸ್ಪಷ್ಟೀಕರಣ ಮಾಡಿದ್ರು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಪರಪರ ಗೊತ್ತು, ಚತುರ್ಮುಖನಿಂದ ಚತುರ್ಮುಖನಿಗೆ ಹಾಗೆ ಬಂತು, ಹಾಗೇನೆ ಚತುರ್ಮುಖನಿಂದ ಅವ್ರು ಒಂದು ವಿಷಯ ಏನ್ ಹೇಳ್ತಾರಂದ್ರೆ, ಇವಾಗ ಚತುರ್ಮುಖ ಈ ಒಂದು ಜಗತ್ತಿಗೆ ಪಿತಾದ, ಅವನು ಹೇಳಿ ಕೊಡ್ತಾ ಇದ್ದಾನೆ. ಅವನು ಹೇಗೆ ಹೇಳ್ಕೊಡ್ತಾ ಇದ್ದಾನೆ, ಚತುರ್ಮುಖ ರುದ್ರನಿಗೆ ಹೇಗೆ ಹೇಳ್ಕೊಟ್ಟಿದ್ದ ಅಂದರೆ, ಅಲ್ಲಿ ಹೇಳ್ತಾರ ಹೇಳ್ಕೊಡೋನು ಯಾರು ಫಸ್ಟ್ ಪ್ರಿಮಿಸ್ ಏನು, ದೇವರು ಬಗ್ಗೆ ಹೇಳಬಲ್ಲವನು ದೇವರೇ ಆಗಿದ್ದಾನೆ. ಇಷ್ಟು ತಪಸ್ಸು ಮಾಡಿ ತನ್ನ ದೇಹದಲ್ಲಿ ತುಂಬಿ ತುಳಿಸಿ ತುಳಿಸಿಕೊಂಡಂತ ಆ ಒಂದು ದೇವರು ಋಷಿಕೇಶ, ಅವನೇ ಬ್ರಹ್ಮ ಅಂಬೋ ಹೆಸರಿನಿಂದ ಅಂತರ್ಯಾಮಿಯಾಗಿ ಚತುರ್ಮುಖನಲ್ಲಿ ಇದ್ದು ಅವನ ಮೂಲಕವಾಗಿ. ಇವಾಗ ಏನಾಯ್ತು, ಇವಾಗ ಒಂದು ಲೇಯರ್ ಬಂತು, ಚತುರ್ಮುಖನಿಗೆ ಆ ಲೇಯರ್ ಇಲ್ಲ, ದೇವರೇ ನಿಂತು ದೇವರೇ ಹೇಳಿದ್ದ. ಇಲ್ಲಿ ಒನ್ ಮೋರ್ ಲೇಯರ್ ಇಸ್ ಆಡೆಡ್ ಆನ್, ಚತುರ್ಮುಖನಲ್ಲಿ ನಿಂತು ಚತುರ್ಮುಖನಲ್ಲಿ ಆವಿಷ್ಟನಾದಂತ ನಾನು. ಅಹಂ ಅಂಬೋ ಶಬ್ದಕ್ಕೆ ಅಹಂ, ಅದಕ್ಕೆ ಅಲ್ಲಿ ಹೇಳಿದ ಪ್ರೋಕ್ತವಾನ್ ಅಂತಿದೆ ನೋಡಿ, ಅಹಂ ಅವ್ಯಯಂ ಯೋಗಂ, ಇದು ಮಾಡಿ ಹೇಳ್ತಾ ಇದ್ದೀನಿ. ಅಹಂ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೀನಿ, ಅಹಂ ನಾನು ಅವ್ಯಯಂ ನಾಶರಹಿತವಾದ ಇಮಂ. ಇಮಂ ಅಂದ್ರೆ ಇದು, ಇದು ಅಂದ್ರೆ ಏನು, ಇದು ಅಂದ್ರೆ, ಇದು ಅಂದ್ರೆ ಹಿಂದೆ ಇಷ್ಟು ತನಕ ಹೇಳ್ತಾ ಬಂದೇನ ಅದು, ಅಂದ್ರೆ ಈ ಪದ್ಯ ಬರಕ್ ಮುಂಚೆ ಹಿಂದೆ 11-10 ಸಂಧಿ ಆಗಿದೆಲ್ಲ ಅದನ್ನ, ಅಷ್ಟನ್ನು ಇಮಂ ಯೋಗಂ. ಯೋಗಂ ಅಂಬೋದು ನಿಷ್ಕಾಮ ಕರ್ಮ, ನಿಷ್ಕಾಮ ಕರ್ಮ. ಅದೇ ಯೋಗ ಅಂದ್ರೆ ಜ್ಞಾನೋಪಾಯ, ಜ್ಞಾನ ಪಡೀಲಕ್ಕೆ ಇರುವಂತ ದಾರಿಯನ್ನ ಯೋಗ ಅಂತ ಹೇಳ್ತಾರೆ. ನಿಮ್ಮ ಪ್ರಾಣಾಯಾಮ ಬರ್ತೀಯ, ಅದು ಜ್ಞಾನ ಪಡೀಲಕ್ಕೆ ದೇಹವನ್ನ ನಿಯಮನ ಮಾಡುವಂತ ಅದು ಯೋಗ. ಬಟ್ ಆ ಸಣ್ಣ ಪುಟ್ಟ ಯೋಗವನ್ನ ಹೇಳ್ತಾ ಇಲ್ಲ. ನಿಷ್ಕಾಮ ಕರ್ಮ, ದೇವರಲ್ಲಿ ಪ್ರೀತಿ ಇಟ್ಟು ದೇವರು ಪ್ರೀತನಾಗಲಿ ಅಂತ ಮಾಡುವಂತ ಕರ್ಮ. ಆ ಯೋಗವನ್ನ ವಿವಸ್ವತೆ ಪ್ರೋಕ್ತವಾನ್ ಅಂತ ಬಂದಾಗ, ವಿವಸ್ವತೆ ಇಲ್ಲಿ ಸೂರ್ಯನಿಗೆ ಪ್ರೋಕ್ತವಾನ್ ಅಂದ್ರೆ ಅದಕ್ಕೆ ಬಿಡಿಸ್ತಾರೆ, ಪ್ರ ಉಕ್ತವಾನ್ ಅಂತ ಅರ್ಥ. ಪ್ರ ಅಂದ್ರೆ ಇಟ್ ಇಸ್ ಪ್ರವಿಷ್ಟ, ನಾನವನಲ್ಲಿ ಪ್ರವೇಶ, ಪ್ರವಿಷ್ಟನಾಕ್ತವಾನ್. ಸೊ ಅದನ್ನ ಕಂಡೆನ್ಸ್ ಮಾಡಿ ಪ್ರೋಕ್ತವಾನ್, ಪ್ರೋಕ್ತವಾನ್ ಅಂದ್ರೆ ಉಪದೇಶ ಮಾಡಿದ್ದೆ ಅಂತ. ಆ ಪ್ರೋಕ್ತವಾನ್ ಎಂಬುದನ್ನ ಬಿಡಿಸೋದು ಹೇಗೆ, ಪ್ರ ಪ್ಲಸ್ ಉಕ್ತವಾನ್. ಪ್ರ ಅಂದ್ರೆ ಏನು, ಪ್ರವಿಷ್ಟನಾಗಿ. ಯಾಕೆ ನಾವೇ ಹೀಗೆ ಅರ್ಥ ಮಾಡಬಹುದಾ ಅಂದ್ರೆ, ಅಲ್ಲಿ ಅವ್ರು ಏನ್ ಮಾಡ್ತಾರೆ, ನರಹರಿ ತೀರ್ಥರು ಏನ್ ಮಾಡಿದ ಮಹತ್ ಕೊಡುಗೆ ಏನು ಅಂದ್ರೆ, ಹಿ ಬ್ರಿಂಗ್ಸ್ ವ್ಯಾಸರು ಬರೆದ ಮೋಕ್ಷ ಧರ್ಮ, ಮಹಾಭಾರತದಿಂದ ಒಂದು ಕೊಟೇಶನ್ ಇದೆ, ಆ ಕೊಟೇಶನ್ ಅಲ್ಲಿ ಈ ಅರ್ಥ ಬರುತ್ತೆ. ಇವನಲ್ಲಿ ಅಲ್ಲಿ ಬರೋವಾಗ ಏನ್ ಬರುತ್ತೆ ಅಂದ್ರೆ, ಸೂರ್ಯನಿಗೆ ಬರಕ್ ಮುಂಚೆ ಆ ಪರಂಪರೆಯನ್ನು ತಿಳಿಸ್ಕೊಡ್ತಾರೆ. ಆ ಕಾಲದಲ್ಲಿ ಬಂದ ಪರಂಪರೆ ಏನು, ಪರಂಪರೆ ಬಂತಲ್ಲ ಚತುರ್ಮುಖನಿಗೆ ಹೇಳಿದ, ಚತುರ್ಮುಖನಲ್ಲಿ ಪ್ರವಿಷ್ಟನಾದಂತ ನಾರಾಯಣ ರುದ್ರದೇವರಲ್ಲಿ ಹೇಳಿದ. ರುದ್ರದೇವರಲ್ಲಿ ಹೇಗಿದೆ, ರುದ್ರನ ಬಿಂಬ, ಆ ಬಿಂಬ ಇರುವಂತ ಜಾಗ. ಪ್ರಾಣ ನಾರಾಯಣರ ಇಲ್ಲದೆ ಏನು ಬರಲ್ಲ, ಅಲ್ಲಿ ಪ್ರಾಣ ದೇವರಿದ್ದಾರೆ, ಪ್ರಾಣ ನಾರಾಯಣರು, ಅಂತರ್ಯಾಮಿ ನಾರಾಯಣ. ಅವನು ಪ್ರಾಣನಲ್ಲಿ ನಿಂತು, ಪ್ರಾಣದನ್ನೇ ಅಂದ್ರೆ ಚತುರ್ಮುಖನೇ ತಗೊಳ್ಳಿ, ನಿಂತು ಅಲ್ಲಿ ಒಳಗಿದ್ದು ಮಾಡುವಂತ ಕೆಲಸ ಪ್ರಾಣದೇವರದು. ಸೊ ಅದಕ್ಕೆ ಪ್ರಾಣ ನಾರಾಯಣರು ಒಳಗೆ ಹೋಗಿ ಅವರು ರುದ್ರನಿಗೆ ಅರ್ಥ, ಅವನಿಗೆ ಎಷ್ಟು ಅರ್ಥ ಆಗಬೇಕು ಅಷ್ಟು ಅರ್ಥ ಆಗುವಂತ ಇದು ನಾಶರಹಿತವಾದ ಆ ಯೋಗವನ್ನ ಅಲ್ಲಿ ಕೊಟ್ಟಿದ್ದಾರೆ. ಸೊ ಒಂದೊಂದು ಕಡೆಯನ್ನು ಪ್ರೋಕ್ತವಾನ್ ಎಂಬುದು ಪ್ರವಿಷ್ಟ, ನಾನೇ ಅಹಂ ಪ್ರವಿಷ್ಟ, ನಾನು ಪ್ರವೇಶ ಮಾಡಿ ಅವನಿಗೆ ಹೇಳಿಕೊಟ್ಟಿದ್ದೀನಿ. ಸೊ ಹೀಗೆ ನೀವು ತಕೊಳ್ತಾ ಬರಬೇಕು. ಬಂದಾಗ ಅಲ್ಲಿ ಒಂದನ್ನ ಬಿಟ್ಟಿದ್ದಾರೆ ಬ್ರಹ್ಮ ವೈವರ್ತದಲ್ಲಿ, ನಾರಾಯಣ ಚತುರ್ಮುಖ ರುದ್ರ ಇಂದ್ರ ಸೂರ್ಯ ಅಂತ ಕೊಟ್ಟಿದ್ದಾರೆ. ಅದನ್ನ ಮೋಕ್ಷ ಧರ್ಮದಲ್ಲಿ ಇಂದ್ರನಾದ ಮೇಲೆ ದಕ್ಷ ಪ್ರಜಾಪತಿಯನ್ನ ಇಟ್ಟುಕೊಳ್ತಾರೆ. ಯಾಕೆ ಇಟ್ಟುಕೋಬೇಕು ಅಂದ್ರೆ, ಜ್ಞಾನ ಬಂದ ಇನ್ನೊಂದು ಪರಂಪರೆ, ಜ್ಞಾನ ಬಂದಾಗ ಆ ಚತುರ್ಮುಖನಿಗೆ ಒಂದಾನೊಂದು ಈ ಮನ್ವಂತರದಲ್ಲಿ ದಕ್ಷ ಪ್ರಜಾಪತಿಗಳು ಒಂದು ಮಗನಾಗ ಹುಟ್ಟುತ್ತಾರೆ. ಸೊ ಈ ಪರಂಪರಾ ಕ್ರಮದಿಂದ ದಕ್ಷನಿಗೆ ಬಂದಿದೆ ಅಂದ್ರೆ, ಇಂದ್ರನಲ್ಲಿ ಪ್ರವಿಷ್ಟನಾದಂತ ನಾರಾಯಣನು ಇವನಿಗೆ ಹೇಳಿಕೊಟ್ಟಿದ್ದಾನೆ. ಯಾರಿಗೆ, ದಕ್ಷನಿಗೆ ಹೇಳಿಕೊಟ್ಟ. ದಕ್ಷ ಯಾರಿಗೆ ಹೇಳಿಕೊಟ್ಟಿದ್ದ ಅಂದ್ರೆ, ಅವಾಗ ಅದನ್ನ ಇಟ್ಕೋಬೇಕು, ದಕ್ಷನಲ್ಲಿ ಪ್ರವಿಷ್ಟನಾದಂತ ಅದು ತಾರತಮ್ಯ ಎಲ್ಲ ಇಟ್ಕೊಂಡು. ಸೊ ಇಷ್ಟು ಲೆವೆಲ್ಸ್, ಇಷ್ಟು ಗುರುಗಳ ಕರುಣದಿಂದ, ಅವರು ಗುರುಗಳ ಕರುಣದಿಂದ ಅಂತ ಇಷ್ಟೂ ಬರುತ್ತೆ ಗುರುಗಳು, ಇಷ್ಟು ಗುರು ಪರಂಪರೆ. ಅದನ್ನೇ ಜಗನ್ನಾಥದಾಸರು ತೋರಿಸಿಕೊಟ್ಟಿದ್ದಾರೆ, ಜಗನ್ನಾಥದಾಸರು ಅದನ್ನೇ ತೋರಿಸಿಕೊಟ್ಟಿದ್ದಾರೆ. ಮಂಗಳಾಚರಣ ಸಂಧಿಯಲ್ಲಿ ಏನಿದೆಯೋ ಅದನ್ನೇ ಇದು ಸರಿಯಾಗಿ ಇಲ್ಲಿ ಅರ್ಥ ಮಾಡುವ ರೀತಿ. ಮಂಗಳಾಚರಣ ಸಂಧಿಯಲ್ಲಿ ಏನಿದೆ, ಗೀತೆಯಲ್ಲಿ ಹೇಳಿರುವಂತ ಪ್ರೋಕ್ತವಾನ್ ಅಂತ ಬಂದಿದೆಲ್ಲ, ಪ್ರವಿಷ್ಟೇನ ಉಕ್ತವಾನ್ ಅದನ್ನೇ ಇಟ್ಟುಕೊಳ್ತಾರೆ. ದಕ್ಷ ಏನ್ ಮಾಡಿದ್ದಾನೆ, ತನ್ನ ಮಗಳಾದಂತ ದೇವಹೂತಿ ಈ ಬನ್ವಂತರದಲ್ಲಿ ದೇವಹೂತಿಯ ಮಗ, ದೇವಹೂತಿಗೆ ಬಂದ ದೇವಹೂತಿ ಆ ಕ್ರಮದಲ್ಲಿ ಬಂದಂತ ಅವ್ರ ಮೂಲಕವಾಗಿ ಬಂದಂತ ಇವರು ಯಾರು ಧರ್ಮರಾಜನಿಗೆ ಒಂದು ಮಗಳನ್ನ ಕೊಡ್ತಾರ. ಈ ಮನ್ವಂತರದಲ್ಲಿ ಚಾಕ್ಷುಷ ಮನ್ವಂತರದಲ್ಲಿ ಇದನ್ನ ಕೊಡ್ತಾರ, ಒಂದು ಮಗಳನ್ನ ಕೊಡ್ತಾರ ಆ ಕಶ್ಯಪನಿಗೆ ಕೊಡ್ತಾರೆ. ಆ ಕಶ್ಯಪನ ಅದಿತಿ, ಅದಿತಿ ಒಂದು ಮಗಳು, ಅದಿತಿ ಕಶ್ಯಪ, ಅವ್ರ ಮೂಲಕ